ॐ नमः सिद्धिभ्यः नमो अरिहन्ताणं नमो सिद्धाणं नमो आयिर्याणं नमो उवज्झायाणं नमो लोये सौवसाहूणं एषो पञ्च नमो यारो सौवपावपणासनो मङ्गलानं च सव्येषिं पढमं हवै मङ्गलम् पढमं हवै मङ्गलम् पंच परमेश्वरी भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की ಶ್ರಾವಕರ 11 ಪ್ರತಿಮೆಗಳ ಸಂಬಂಧದಲ್ಲಿ ಪ್ರಶ್ನೋತ್ತರಗಳ ರೂಪದಲ್ಲಿ ವರ್ಣನೆ ನಡೆದಿದೆ. ನಿನ್ನೆ ದಿವಸ ಸಾಮಾಯಿಕ ಪ್ರತಿಮೆಯ ಬಗ್ಗೆ ವಿಷಯ ಹೇಳಿಯಾಗಿತ್ತು. ಇವತ್ತು ಪ್ರಶುದೋಪವಾಸದ ಬಗ್ಗೆ ಮತ್ತು ಮುಂದಿನ ಪ್ರತಿಮೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರೌಷಧೋಪವಾಸ ಪ್ರತಿಮೆ ಎಂದರೇನು? ಪರ್ವದಿನಗಳಲ್ಲಿ ನಿಯಮದಿಂದ ಪ್ರೌಷಧೋಪವಾಸ ಮಾಡುವುದು. ಪ್ರೌಷಧ ಅಂದರೆ ಒಂದು ಸಲ. ಪ್ರೌಷಧ ಒಂದು ಸಲಕ್ಕೆ ಪ್ರೌಷಧ ಅಂತಾರೆ. ಈಶತ್ ಪ್ರ ಈಶತ್ ಪ್ರೌಷತ್. ಪ್ರೌಷಧ ಪ್ರೋ ಪ್ರೌಷಧೋಪವಾಸ. ಪ್ರೌಷಧ ಶಬ್ದ ಇದೆ. ಪ್ರೌಷಧ ಅಂದರೆ ಒಂದು ಸಲ, ಏಕಬಾರಿ. ಯಾವುದರಲ್ಲಿ? ಪರ್ವದಿನಗಳಲ್ಲಿ ಕನಿಷ್ಠ ಪಕ್ಷ ಒಂದು ಬಾರಿ ಆಹಾರವನ್ನು ತ್ಯಾಗ ಮಾಡುವುದು, ಈಶತ್ ಭೋಜನ ಮಾಡುವುದು. ಒಂದು ಸಲ ಭೋಜನ ಮಾಡುವುದಕ್ಕೆ ಪ್ರೌಷಧೋಪವಾಸ. ಒಂದೊಪ್ಪತ್ತಿನ ಉಪವಾಸ ಅಂದರೆ ಈಶತ್ ಉಪವಾಸ, ಒಂದು ಸಲದ ಉಪವಾಸ ಪ್ರೌಷಧೋಪವಾಸ. ಪರ್ವದಿನಗಳು ಎಷ್ಟು? ಪರ್ವದಿನಗಳು ಅಂದರೆ ಅಷ್ಟಮಿ ಚತುರ್ದಶಿಗೆ ಪರ್ವದಿನ. ಇಲ್ಲಿ ಮುಖ್ಯವಾಗಿ ಪ್ರೌಷಧೋಪವಾಸ ವ್ರತವನ್ನು ಆಚರಿಸುವವರಿಗೆ ಅಷ್ಟಮಿ ಮತ್ತು ಚತುರ್ದಶಿಯಿಂದ ಸಂಬಂಧ ಇದೆ. ಉಳಿದ ಪರ್ವಗಳಲ್ಲ, ದಶಲಕ್ಷಣ ಪರ್ವ ಅವುಗಳ ಸಂಬಂಧ ಇಲ್ಲೇನಿಲ್ಲ. ಇಲ್ಲಿ ಒಂದು ವರ್ಷದಲ್ಲಿ ಒಂದು ತಿಂಗಳಿನಲ್ಲಿ ಎಷ್ಟು ಅಷ್ಟಮಿ ಚತುರ್ದಶಿಗಳು ಬರುತ್ತವೆಯೋ ಅದರಲ್ಲಿ ಒಂದು ಸಲ ಊಟ ಮಾಡುವುದು. ಒಂದು ಸಲ ಏಕಾಸನ, ಅಷ್ಟಮಿ ಚತುರ್ದಶಿ ದಿವಸ ಏಕಾಸನ ಮಾಡಿದರೆ ಆಯಿತು. ಹಾ, ಇದು ನಾಲ್ಕನೇ ಪ್ರತಿಮೆ. ನಾಲ್ಕನೇ ಪ್ರತಿಮೆಯಲ್ಲಿ ನಿಯಮದಿಂದ ಉಪವಾಸ ಆಗದಿದ್ರು ಅಷ್ಟಮಿ ದಿವಸ ಒಂದು ಸಲ ಭೋಜನ ಮಾಡಿದ್ರು ಆಯಿತು. ಒಪ್ಪತ್ತು ಇದರಲ್ಲಿ ಮೂರು ಪ್ರಕಾರದಿಂದ ಉತ್ಕೃಷ್ಟ, ಮಧ್ಯಮ, ಜಘನ್ಯ ಅನ್ನುವಂತಹ ಭೇದವನ್ನು ಮಾಡಿದ್ದಾರೆ. ಹಿಂದೊಮ್ಮೆ ಹೇಳಿತ್ತು, ಅಷ್ಟಮಿಯಕ್ಕಿಂತ ಮೊದಲನೇ ದಿವಸ, ನಂತರದ ದಿವಸ ಏಕಾಸನ ಮಾಡುವುದು, ಮತ್ತು ಅಷ್ಟಮಿಯ ದಿವಸ ಉಪವಾಸ ಮಾಡುವುದು. ಇದು ಉತ್ಕೃಷ್ಟ ಪ್ರೋಷದ ಉಪವಾಸ. ಎರಡು ಏಕಾಸನ, ಒಂದು ಉಪವಾಸ. ಉಪವಾಸದ ಹಿಂದೆ ಮುಂದೆ ಎರಡು ಏಕಾಸನ ಮತ್ತು ಒಂದು ಉಪವಾಸ. ಇದು ಉತ್ಕೃಷ್ಟ ಪ್ರೋಷದ ಉಪವಾಸದ ಆಚರಣೆ. ಮಧ್ಯಮ, ಮೂರು ಏಕಾಸನಗಳು, ಸಪ್ತಮಿ, ಅಷ್ಟಮಿ, ನವಮಿ ದಿವಸ ಮೂರೂ ದಿನ ಮೂರು ಏಕಾಸನ ಮಾಡಿದರೆ ಇದು ಮಧ್ಯಮ. ಮತ್ತು ಜಘನ್ಯ, ಒಂದು ಏಕಾಸನ, ಅಷ್ಟಮಿ ದಿವಸ ಒಂದು ಏಕಾಸನ ಮಾಡಿದರೆ ಇದು ಜಘನ್ಯ ಆಯಿತು. ಇದರೊಳಗಿಂದ ಶಕ್ತಿ ನೋಡಿಕೊಂಡು ಯಾವುದು ಸಾಧ್ಯದೆ ಅದನ್ನು ಆಚರಿಸಬಹುದು. ಮನಸ್ಸಾಯಿತು ಅಂತಂದರೆ ಮೂರು ಏಕಾಸನ ಮಾಡಬಹುದು. ಶಕ್ತಿಯನ್ನು ನೋಡಿಕೊಂಡು ಮನಸ್ಸಾಯಿತು, ಒಂದು ಉಪವಾಸ, ಎರಡು ಏಕಾಸನ ಮಾಡಬಹುದು, ಉತ್ಕೃಷ್ಟ ಮಾಡಬಹುದು. ಯಾವುದನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೂ ಒಂದು ದಿವಸ ಏಕಾಸನ ಮಾಡಬೇಕು. ಇದು ನಾಲ್ಕನೇ ಪ್ರತಿಮೆಯಲ್ಲಿರತಕ್ಕಂತಹ ವಿಶಿಷ್ಟ ನಿಯಮ, ಇಷ್ಟೇ, ಮತ್ತೇನಿಲ್ಲ. ಇನ್ನು ಯಾವ ದಿವಸ ನಾವು ಪ್ರಶುದೋಪವಾಸ ಮಾಡಿರ್ತೇವೆ, ಅಷ್ಟಮಿ ಮತ್ತು ಚತುರ್ದಶಿ ಎರಡು ದಿನಗಳು, ಚತುರ್ದಶಿಗೂ ಕೂಡ ಏಕಾಸನ. ಉಪವಾಸ ಆಗಲಿಲ್ಲ ಅಂತಂದ್ರೆ ಏಕಾಸನ ಮಾಡಬಹುದು. ಎರಡೇ ದಿವಸ ಬರ್ತದೆಯಲ್ಲ, ಹದಿನೈದು ದಿವಸದಲ್ಲಿ ಎರಡು ದಿವಸ ಏಕಾಸನ, ಅಷ್ಟಮಿ ಮತ್ತು ಚತುರ್ದಶಿ. ಒಮ್ಮೊಮ್ಮೆ ಆ ಥರ ಮಾಡಬಹುದು, ಒಮ್ಮೊಮ್ಮೆ ಈ ಥರ ಮಾಡಬಹುದು. ಯೋಗ್ಯತಾ ನೋಡಿಕೊಂಡು ಮಾಡಲಿಕ್ಕೆ ಬರ್ತದೆ. ಐದನೇ ಪ್ರತಿಮೆಯ ಹೆಸರು ಸಚಿತ್ತ ತ್ಯಾಗ ಪ್ರತಿಮೆ. ಸಚಿತ್ತ ತ್ಯಾಗ ಪ್ರತಿಮೆ ಎಂದರೇನು? ಮಾಗದ ಫಲ, ಬೇಯದ ಸೊಪ್ಪು, ತರಕಾರಿ, ನೀರು ಸಚಿತ್ತವೆನಿಸಲ್ಪಡುತ್ತದೆ. ಇವನ್ನು ಬೇಯಿಸಿ ಅಚಿತ್ತವಾಗಿಸಿ ಸೇವಿಸುವುದು ಸಚಿತ್ತ ತ್ಯಾಗ ಪ್ರತಿಮೆಯಾಗಿದೆ. ಸ ಅಂದರೆ ಸಹಿತ, ಚಿತ್ತ ಅಂದರೆ ಜೀವ. ಯಾವ ವಸ್ತು, ಫಲ ಇತ್ಯಾದಿ, ಯಾವ ವಸ್ತು, ನೀರು, ಫಲ ಇತ್ಯಾದಿ, ಯಾವ ವಸ್ತು ತಿನ್ನುವಂಥದ್ದು ಏಕೇಂದ್ರಿಯ ಜೀವದಿಂದ ಸಹಿತವಾಗಿದೆಯೋ ಅದು ಸಚಿತ್ತ, ಸಚಿತ್ತ ವಸ್ತು. ಮತ್ತು ಯಾವ ವಸ್ತು ದ್ವೀಂದ್ರಿಯಾದಿ ಜೀವಗಳಿಂದ ಸಹಿತವಾಗಿದೆಯೋ ಅದಕ್ಕೆ ಸಚಿತ್ ಅಂತ ಹೇಳಿಲ್ಲ, ಅದು ಅಭಕ್ಷ್ಯ, ಅದು ತಿನ್ನಲಿಕ್ಕೆ ಅಯೋಗ್ಯ. ದ್ವೀಂದ್ರಿಯಾದಿ ಜೀವಗಳು ಅದು ಅಯೋಗ್ಯ. ಇನ್ನು ಸ್ಥಾವರಕಾಯಿಕ ಏಕೇಂದ್ರಿಯ ಜೀವಗಳು ಯಾವುದರಲ್ಲಿದೆ ಆ ವಸ್ತು ಸಚಿತ್ತ ಅನ್ನಿಸಿಕೊಳ್ತದೆ. ನೀರು ಸಚಿತ್ತ, ಕಾಯಿಸಿದ ನಂತರ ಅಚಿತ್ತ, ಬಿಸಿ ಮಾಡಿದ ನಂತರ ಅಚಿತ್ತ. ಬಿಸಿ ಮಾಡುವಂತಹ ಪದ್ಧತಿ ಅದು ನಿಜವಾದ ಪದ್ಧತಿ, ಬಿಸಿ ಮಾಡಬೇಕು, ಇದೇ ನಿಜವಾದ ಪದ್ಧತಿ. ಇನ್ನು ಲವಂಗ ಹಾಕ್ತೇವೆ ಅಥವಾ ಮತ್ತೇನಾದರೂ ಅದಕ್ಕೆ ಸೇರಿಸಿ ಅಚಿತ್ತ ಮಾಡ್ತೀವಿ ಅಂತಂದರೆ ಅದು ಯೋಗ್ಯವಾದ ಪದ್ಧತಿ ಏನಲ್ಲ. ಅದರೊಳಗೆ ಏನು ವಿಶ್ವಾಸ ಇಡೋದು, ನೀರಿನ ರುಚಿ ಚೇಂಜ್ ಆಗುವ ಮಾತ್ರಕ್ಕೆ ಸ್ಥಾವರಕಾಯಿಕ ಜೀವಿಗಳ ಅಭಾವ ಆಗ್ತದೆ ಅನ್ನುವಂಥದ್ದನ್ನ ಅನುಮಾನದಿಂದ ಹೇಳಬೇಕೇ ವಿನಃ ಅದು ಸಂಪೂರ್ಣವಾಗಿ ಅಚಿತ್ ಆಗಿದೆ, ಅಚಿತ್ ಆಗಿಬಿಡುತ್ತದೆ ಅನ್ನುವಂಥದ್ದು ಹೇಳಲಿಕ್ಕೆ ಆಗಲ್ಲ. ಅದಕ್ಕಾಗಿ ನಿಜವಾದ ಪದ್ಧತಿ ಬಿಸಿ ಮಾಡಿದ ನೀರು, ಅದು ನಿಶ್ಚಿತವಾಗಿ ಅಚಿತ್ತ. ಅದೇ ತರ ವನಸ್ಪತಿ ವಸ್ತುಗಳನ್ನು ಸೇಬು, ಪೇರಲಕಾಯಿ, ಪೀರು ಈ ವಸ್ತುಗಳು ಎಲ್ಲಿ ತನಕ ಗರಂ ಮಾಡಲ್ಲ, ಅಗ್ನಿ ಪಕ್ವ, ಅಗ್ನಿ ಸಂಪರ್ಕದಲ್ಲಿ ಒಯ್ಯಿಲ್ಲ, ಅಥವಾ ಅವುಗಳನ್ನು ಸಾಕಷ್ಟು ಉಷ್ಣತೆಯನ್ನು ಕೊಟ್ಟು ಅಥವಾ ಬಾಷ್ಪವನ್ನು ಕೊಟ್ಟು ಗರಂ ಮಾಡಲ್ಲ ಅಲ್ಲಿ ತನಕ ಅವು ಅಚಿತ್ತ ಅಲ್ಲ, ಅವು ಸಚಿತ್ತ. ಐದನೇ ಪ್ರತಿಮೆಯನ್ನ ಧಾರಣೆ ಮಾಡಿರತಕ್ಕಂತಹ ಶ್ರಾವಕರು ಅಚಿತ್ತ ವಸ್ತುಗಳನ್ನೇ ಸೇವಿಸುವಂತಹ ನಿಯಮದವರಾಗಿರ್ತಾರೆ. ಯಾವ ಪ್ರತಿಮೆಯಲ್ಲಿ? ಐದನೇ ಪ್ರತಿಮೆಯಲ್ಲಿ. ಎರಡನೇ ಪ್ರತಿಮೆಯಲ್ಲಿ ಸಚಿತ್ತತೆ ಆಗಿಲ್ಲ, ಆದರೂ ಅತಿಥಿ ಸಂವಿಭಾಗ ಅನ್ನತಕ್ಕಂತಹ ವ್ರತ ಅವರಿಗೆ ಇದೆ. ಆದ್ದರಿಂದ ಅಚಿತ್ತ ಆಹಾರವನ್ನು ಸೇವಿಸುವಂತಹ ಪದ್ಧತಿಯನ್ನು ಅವಶ್ಯವಾಗಿ ಅನುಸರಿಸಬೇಕು. ಆದರೆ ಅಲ್ಲಿ ನಿಯಮ ಇಲ್ಲ. ಸೇವನೆ ಮಾಡಿದರೆ ಅತಿಚಾರ ದೋಷ ಇಲ್ಲ, ಆದರೆ ಅತಿಥಿ ಸಮಿಭಾಗ ವೃತ ಇದೆ, ಭೋಗೋಪಭೋಗ ಪರಿಮಾಣ ಅನ್ನತಕ್ಕಂಥ ವೃತ ಇದೆ. ಆದ್ದರಿಂದ ಅಲ್ಲಿ ವಸ್ತುಗಳನ್ನು ಅಚ್ಯುತ್ತ ಮಾಡಿ ಸೇವಿಸಬೇಕು, ಆ ಸಂಸ್ಕಾರ ಇರಬೇಕು. ಇನ್ನು ಅಚ್ಯುತ್ತ ವಸ್ತುಗಳನ್ನು ಸೇವನೆ ಮಾಡುವುದರಿಂದ ಲಾಭ ಏನು ಅಂತಂದರೆ, ಧಾರ್ಮಿಕ ದೃಷ್ಟಿಕೋನದಿಂದ ಒಂದು ಇಂದ್ರಿಯ ವಿಜಯ. ಅಚಿತ್ತ ಮಾಡಿದಾಗ ವಸ್ತು ಯಾವುದೂ ಕೂಡ ಅಷ್ಟೊಂದು ಸರಿಯಾಗಿ ಹತ್ತಲ್ಲ, ಅದರೊಳಗೆ ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ. ಯಾವುದೇ ವಸ್ತು ಟೇಸ್ಟ್ ಉಳಿಲ್ಲ. ಆಮೇಲೆ ಟೇಸ್ಟ್ ಉಳಿಯಬೇಕು ಅನ್ನುವ ದೃಷ್ಟಿಯಿಂದ ನಾವು ಸೇವನೆ ಮಾಡ್ತೀವಿ ಅಂತಂದ್ರೆ ಇಂದ್ರಿಯ ವಿಜಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸಚಿತ್ತ ತಿನ್ನುವಂತಹ ಪ್ರಸಂಗ ಬರ್ತದೆ. ಇನ್ನು ಸಚಿತ್ತ ತಿನ್ನಬಾರದು ಅಂತಂದ್ರೆ ಅದನ್ನ ಗರಮ ಮಾಡಲೇಬೇಕು, ಅಥವಾ ಯಾವ ಉಪಾಯ ಇದೆ ಆ ಉಪಾಯದಿಂದ ಹೋಗಲೇಬೇಕು. ಆ ಉಪಾಯದಿಂದ ಹೋಗುವಾಗ ಅದು ಅಚಿತ್ತ ಆಗಿರ್ತದೆ. ಅಂಥ ಅಚಿತ್ತ ವಸ್ತುವನ್ನು ತಿನ್ನುವಂತಹ ನಿಯಮ ಐದನೇ ಪ್ರತಿಮೆಯವರಿಗೆ ಇದೆ. ಇದು ಗೊತ್ತಾಯ್ತಲ್ಲ, ಏನಾದರೂ ಶಂಕ? ನಿಶಂಕ. ಯಾವ ರೀತಿ ಅಂತಲ್ಲ, ಇಲ್ಲಿ ತರಲ ಪಾನೀಯ ವಸ್ತುಗಳನ್ನ, ತರಲ ವಸ್ತುಗಳನ್ನ ಯಾವ ತರ ನಾವು ಅಚಿತ್ತ ಮಾಡ್ತೀವಿ ಅದೇ ವಿಧಿ ಎಲ್ಲಕ್ಕೂ ಇರಬೇಕು. ಸಾಮಾನ್ಯವಾಗಿ ಅಗ್ನಿಪಕ್ವ ವಸ್ತು ಅಚಿತ್ತ ಮಾಡುವಂತ ಉತ್ಕೃಷ್ಟ ಪದ್ಧತಿ ಅಗ್ನಿಪಕ್ವ. ಇನ್ನು ಅಗ್ನಿಪಕ್ವ ಎಲ್ಲದಕ್ಕೂ ಮಾಡ್ತೀವಿ ಅಂತಂದ್ರೆ ಕಬ್ಬಿನ ರಸ ಆಗಲಿ ಅಥವಾ ಎಳೆನೀರಾಗಲಿ ಇಂಥವುಗಳನ್ನು ಮಥಿಸಿ ಮಂಥನ ಮಾಡಿ, ಕಬ್ಬಿನ ರಸದಲ್ಲಿ ಜೀವಿರೋದು ಇರುವುದೇ ಇಲ್ಲ, ಯಾಕೆಂತಂದ್ರೆ ಅದನ್ನು ರಸ ತೆಗೆಯುವಾಗ ಸಾಕಷ್ಟು ಅದರ ಮೇಲೆ ಪ್ರೆಸರ್ ಆಗ್ತದೆ, ಘರ್ಷಣೆ ಆಗ್ತದೆ, ತಿಕ್ತದೆ, ಅದರಲ್ಲಿ ಜೀವಗಳು ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಳೆನೀರು ಒಡೆದ ತಕ್ಷಣ ಸಾಬೂತ್ ಹೇಗಿದೆ ನೇರವಾಗಿ ಹಾಗೆ ಬರ್ತದೆ, ಅದು ಏಕೇಂದ್ರಿ ಜೀವ. ಇದನ್ನ ಮಂಥನ ಮಾಡುವಂತಹ ಪದ್ಧತಿಯಲ್ಲಿ ಅಚ್ಚುತ್ತ ಮಾಡ್ತಾರೆ. ಮಂಥನ ಮಥಿಸುವಂತ, ಮಜ್ಜಿಗೆ ಮಥಿಸಿದ ಹಾಗೆ ಮಥಿಸಿತು ಅಂತಂದ್ರೆ ಅಚ್ಚುತ್ತ ಆಗಬಹುದು, ಇಲ್ಲಾಂತಂದ್ರೆ ಮಾಮೂಲಿ ಗರಂ ಮಾಡುವ ಪದ್ಧತಿಯಿಂದಲೂ ಅಚ್ಚುತ್ತ ಮಾಡ್ತಾರೆ ಅದನ್ನ. ಇನ್ನು ಯಾವುದು ಅನುಕೂಲ ಇದೆ ಅದನ್ನು ಮಾಡಬೇಕು. ಫಲದ ರಸಗಳು ಅವುಗಳನ್ನು ರಸ ತೆಗೆದ ನಂತರ ಲಿಂಬೆ ರಸ, ಮೊಸಂಬಿ ರಸ, ಅನಾರ ರಸ, ರಸ ತೆಗೆದ ನಂತರ ಅವು ಅಚ್ಚುತ್ತಾಗೇ ಬಿಡ್ತಾವೆ. ಆದರೆ ಆ ಒಂದು ರಸದಲ್ಲಿ ಆ ಫಲದ ಕಣಗಳು ಉಳಿದಿವೆ ಅಂತಂದ್ರೆ ಅಲ್ಲಿ ಸಚಿತ್ಪನ್ನ ಬರ್ತದೆ. ಮೋಸಂಬಿ ರಸದಲ್ಲಿ ಅಥವಾ ನಿಂಬು ರಸದ ಕಣಗಳು ಆ ಕಣದಲ್ಲಿ ರಸ ತುಂಬಿರ್ತದೆ, ಅದು ಸಚಿತ್ತಿದೆ. ಆ ಕಣ ಹೇಗಿದೆಯೋ ಹಾಗೆ ಉಳಿದಿತ್ತು ಅಂತಂದ್ರೆ ಅದು ಸಚಿತ್ತ. ರಸ ತೆಗೆದ ನಂತರ ಅದರಲ್ಲಿ ಇರುವಂತಹ ಕಣಗಳನ್ನು ಸೋಸಿ ಬೇರೆ ಮಾಡಿತು ಅಂತಂದ್ರೆ ಅದು ಅಚಿತ್ತಿದೆ. ಎಷ್ಟು ಭಾಗ ಒಡೆದು ರಸ ಹೊರಗೆ ಬಂದಿದೆ, ಘರ್ಷಣಾಗಿದೆ, ಅದೆಲ್ಲ ಅಚಿತ್ತು ಭಾಗ. ಅದನ್ನೇನು ಗರಂ ಮಾಡುವಂತ ಅವಶ್ಯಕತೆ ಉಳಿಲ್ಲ. ಕಬ್ಬಿನ ರಸ ಆಗಲಿ ಅಥವಾ ಫಲದ ರಸಗಳನ್ನು ಇದ್ರೊಳಗೆ ಹಾಕಿ ಮಿಕ್ಸರ್ದೊಳಗೆ ಹಾಕಿ ತೆಗಿತಾರೆ ಫಲಗಳ ರಸನ, ಅದೆಲ್ಲ ಅಚ್ಚಿತ್ತಿರ್ತದೆ. ಆದರೆ ಒಂದೇ ಒಂದು ತೆಂಗಿನಕಾಯಿ ರಸ ಅಂದರೆ ಎಳುನೀರು, ಅದನ್ನ ನೀರು ಅನ್ಬೇಕೋ ತೆಂಗಿನಕಾಯಿ ರಸ ಅನ್ಬೇಕೋ? ನೀರು ಎರಡು ಪ್ರಕಾರದಿರ್ತದೆ, ಎಳೆಯದು ಮತ್ತು ಬಿರ್ಸ. ಎಳೆ ನೀರು ಅಂತೆ. ತೆಂಗಿನಕಾಯಿ ಎಳಕಿದ್ದಾಗ ಎಳೆ ನೀರು ಅಂತ ಹೆಸರು ಬಿತ್ತಲ್ಲ, ತೆಂಗಿನಕಾಯಿ ನೀರಲ್ಲದು, ಎಳೆನೀರು ತೆಂಗಿನಕಾಯಿಯ ನೀರಲ್ಲದು, ರಸ ಇದೆ, ವನಸ್ಪತಿ ರಸ. ಎಲ್ಲಿ ಉತ್ಪನ್ನ ಆಯಿತು? ಕಾಯಿಯಲ್ಲಿ. ಆಮೇಲೆ ನೀರು ಇರ್ತಿತ್ತು ಅಂತಂದ್ರೆ ನೀರಿನಂತ ರುಚಿ ಇರಬೇಕಾಗಿತ್ತಲ್ಲ, ನೀರಿನಂತೆ ರುಚಿ ಇದೆಯೇನು? ನೀರಿನ ಹಾಗೆ ಕಂಡು ಬರ್ತದೆ, ಆದರೆ ನೀರಲ್ಲದು, ಅದು ಫಲರಸ ಇದೆ, ಶ್ರೀಫಲ ರಸ, ಶ್ರೀಫಲದ ರಸ ಅದು. ಎಳೆನೀರು, ಎಳೆನೀರು ನೀರಿನಲ್ಲಿ ಎರಡು ಭೇದಿದೆಯೇನು? ಎಳೆನೀರು ಬಿರ್ಸಿ ನೀರು. ಕಾಯಿಯಲ್ಲಿ ಭೇದಿದೆ, ಎಳೆಗಾಯಿ ಬಿರ್ಸುಗಾಯಿ. ಸಚಿತ್ ಬಿರ್ಸು ವಸ್ತುನು ಸಚಿತ್ ಇರಬಹುದು, ಹಣ್ಣಾಗಿರ್ತಕ್ಕಂತ ವಸ್ತು ಬಿರ್ಸು, ಪ್ರೌಢ ಎಳಕಾವಸ್ಥೆ ಪ್ರೌಢಾವಸ್ಥೆ, ಪ್ರೌಢಾವಸ್ಥೆಗೆ ಬಿರ್ಸು ಅಂತೀವಿ. ಚಿಕ್ಕ ವಯಸ್ಸಿನಲ್ಲಿ ಆ ಫಲಕ್ಕೆ ನಾವು ಎಳೆಯದಂತೀವಿ. ಯಾವುದೇ ಫಲ, ಮಾವಿನ ಹಣ್ಣು, ಎಳಗಾಯಿ, ಅದಕ್ಕೆ ಎಳೆನೀರಕ್ಕೆ ಏನನ್ಬೇಕು? ಶ್ರೀಫಲ್ ರಸ, ರಸ ಇದೆ ಅದು. ಆದರೆ ಯಾರು ರಸ ಅಂದಿಲ್ಲ ಅದಕ್ಕೆ. ರೂಢಿ ವಶದಿಂದ ನಾವು ಎಳೆನೀರು ಎಳೆನೀರು ಅನ್ಕೋತ್ ಬಂದಿದ್ದೇವೆ. ತೆಂಗಿನಕಾಯಿಯಲ್ಲಿ ನೀರಿಲ್ಲ, ರಸ ಇದೆ. ಕೆಂಪಿರ್ತದೆ ಅಲ್ಲದೆ ಯಾವುದ್ರ ಫಲ ಅದು ಕಲ್ಲಂಗಡಿಕಾಯಿ, ಅದು ಕೂಡ ನೀರಿರ್ತದೆ. ಬಹಳಷ್ಟು ಎಳೆ ನೀರಿದ್ದ ಹಾಗೆ ಅದರಲ್ಲೂ ಕೂಡ ನೀರಿನ ಪ್ರಮಾಣ ಜಾಸ್ತಿ ಇದೆ. ಅದಕ್ಕೇನಂತೀವಿ? ಕಲ್ಲಂಗಡಿ ಕಾಯಿನ ಅಂತೀವಿ. ಅಲ್ಲಿ ತಿನ್ನುವಾಗ ಗಾಬೆ ಸಹಿತ ತಿಂತೀವಿ ಅಂತ ಹೇಳಿಬಿಟ್ಟು ಅದಕ್ಕೆ ಕಾಯಿ ಅಂದೀವಿ. ಕಲ್ಲಂಗಡಿ ಹಣ್ಣು ಯಾಕೆ ಅನ್ನಲಿಲ್ಲ? ಅಲ್ಲ, ಹಣ್ಣು ಮತ್ತು ಕಾಯಿಯಲ್ಲಿ ಏನು ವ್ಯತ್ಯಾಸ? ಕಾಯಿ ಮತ್ತು ಹಣ್ಣು, ಯಾವ್ಯಾವ ವಸ್ತುಗಳಿಗೆ ಕಾಯಿ ಅನ್ನಬೇಕು ಮತ್ತು ಯಾವ್ಯಾವ ವಸ್ತುಗಳಿಗೆ ಹಣ್ಣು ಅನ್ನಬೇಕು? ಹಾ, ಯಾವುಗಳು ಹಣ್ಣಾಗ್ತವೆ ಅವು ಹಣ್ಣು, ಮತ್ತು ಯಾವುಗಳು ಹಣ್ಣಾಗುಲ್ಲ ಅವೆಲ್ಲ ಕಾಯಿ. ಸೌತೆಕಾಯಿ ಅದು ಹಣ್ಣಾಗ್ತದೆ, ಆದರೆ ಅದಕ್ಕೆ ಪುಟ್ಟಿಕಾಯಿ ಅಂತ ಹೆಸರಿದೆ. ಪುಟ್ಟಿಕಾಯಿ ಅಂತ ಹೆಸರಿದೆ ಅದಕ್ಕೆ, ಹಣ್ಣಲ್ಲದು ಹಣ್ಣು. ಪುಟ್ಟಿಕಾಯಿ ಅಂತಂದ್ರೆ ಹಣ್ಣಾಗಿರ್ತಕ್ಕಂಥ ಸೌತೆಕಾಯಿ ಹೆಸರು, ಹಣ್ಣಾಗಿರ್ತಕ್ಕಂಥ ಸೌತೆಕಾಯಿ ಹೆಸರು ಅದು. ಅದು ಹಣ್ಣಲ್ಲ, ಕಾಯಿ ಅನ್ಬಹುದು ಅದಕ್ಕೆ ಅಂತಾರಲ್ಲ. ಸೌತೆಕಾಯಿ ಅಂದ ನಂತರ ಅದಕ್ಕೆ ಪ್ರೌಢ ಆದ ನಂತರ ಪುಟ್ಟಿಕಾಯಿ ಅಂತಾರೆ. ಇನ್ನು ಹಣ್ಣು ಅಂತಂದ್ರೆ ಮಾವಿನ ಹಣ್ಣು, ಅದನ್ನೇನಂತಾರೆ ಕೆಲವೊಬ್ರು ಮಾವಿನಕಾಯಿ. ತಪ್ಪು, ಮಾವಿನ ಹಣ್ಣಿಗೆ ಮಾವಿನ ಹಣ್ಣು ಅನ್ಬೇಕು, ಮಾವಿನ ಕಾಯಿ ಅನ್ನಬಾರದು. ಮಾವಿನಕಾಯಿ ಹಸಿ ಇದ್ದಾಗ ಅಂತಾರೆ. ಯಾಕೆ ಹಸಿ ಇದ್ದಾಗ ಯಾಕೆ ಅನ್ಬೇಕು? ಲಿಂಬೆ ಕಾಯಿ ಹಣ್ಣು ಆಯ್ತಂದ್ರೆ ಏನಂತೀರಿ? ಲಿಂಬೆ ಹಣ್ಣು ಕಚ್ಚಾ ಇದ್ದಾಗ ಲಿಂಬೆಕಾಯಿ. ಆ ಮೋಸಂಬಿಗೆ ಮೋಸಂಬಿ ಹಣ್ಣು ಅಂತೀರಿ, ಅದಕ್ಕೆಲ್ಲಿ ಕಾಯಿ ಅಂತೀರಿ? ಕಚ್ಚಾ ಇದ್ದಾಗ ಕಾಯಿ. ಮೋಸಂಬಿಕಾಯಿ ಅನ್ನೋಲ್ಲ. ಆಮೇಲೆ ಬಾಳೆಕಾಯಿಗೆ ಬಾಳೆಕಾಯಿ ಯಾಕನ್ಬೇಕು? ಹಣ್ಣು ಅನ್ಬೇಕಲ್ಲ. ಬಾಳೆಹಣ್ಣು ಹೌದು, ಹಣ್ಣು ಅನ್ನಬೇಕು. ಯಾವ ಹಣ್ಣಾಗ್ತವೋ ಅವೆಲ್ಲ ಹಣ್ಣುಗಳು, ಯಾವ ಕಾಯಿ ಇರ್ತವಲ್ಲ ಅವೆಲ್ಲ ಕಾಯಿಗಳು. ಬೌಚಿಕಾಯಿ ಅವೇನು ಹಣ್ಣಾಗ್ತವೋ, ಬೌಚಿಕಾಯಿ ಹಣ್ಣಾಗ್ತವೋ ಇಲ್ಲ. ಸರಿ, ಕಾಯಿ ಎಲ್ಲದಕ್ಕೂ ಕಾಯಿ ಜೋಡಿಸ್ಬಿಟ್ಟಾರೆ, ಅದು ತಪ್ಪು. ಪೇರಲ ಹಣ್ಣು ಹಣ್ಣು ಅಂತ ಅನ್ನಬೇಕು. ರಾಮಫಲ ಹಣ್ಣು, ಸೀತಾಫಲ, ರಾಮಫಲ ಫಲ ಇದೆ, ಯಾವುದಕ್ಕೆ ಫಲ ಅನ್ನಬೇಕು ಅದು ಹಣ್ಣು. ಹಣ್ಣಿನ ಇನ್ನೊಂದು ಹೆಸರು ಫಲ, ಬೌಂಶಿ ಫಲ ಅಂತೀವಿ, ಬೌಂಶಿಕಾಯಿ ಅನ್ಬೇಕು. ಯಾವ ಕಾಯಿ ಪಲ್ಲಿ ಇದಾವಲ್ಲ ಅವೆಲ್ಲ ಕಾಯಿ. ಮೆಣಸಿನಕಾಯಿ ಸರಿ ಇದೆ, ಮೆಣಸಿನ ಹಣ್ಣು ಹಣ್ಣಾದರೂ ಕೂಡ ಮೆಣಸಿನಕಾಯಿನ ಅಂತೀವಲ್ಲ, ಯಾಕಂದ್ರೆ ಅದು ಯಾವ ಯಾವ ಕೆಲಸದಲ್ಲಿ ಬರ್ತದೆ? ಕಾಯಿಪಲ್ಲೆ, ಕಾಯಿಪಲ್ಯದಲ್ಲಿ ಬರ್ತದೆ ಅದು. ಡಬ್ಬು ಮೆಣಸಿನ ಹಣ್ಣು ಇಲ್ಲ, ಕಾಯಿ ಅಂತೀವಿ, ಕಾಯಿನ ಅಂತೀವಿ. ಹಣ್ಣು ಯಾರು ಅಂತಾರೇನ? ಕಾಯಿಪಲ್ಯಗಳಿಗೆ ಯಾವುದಕ್ಕೂ ನಾವು ಹಣ್ಣು ಅಂತ ಅನ್ನೋದೇ ಇಲ್ಲ, ಕಾಯಿ ಅಂತೀವಿ. ಆದ್ರೆ ಹಣ್ಣುಗಳಿಗೆ ಕಾಯಿ ಅನ್ನೋದು ತಪ್ಪಿದೆ. ಬಾಳೆಕಾಯಿ ಅಲ್ಲ, ಬಾಳೆಹಣ್ಣು ಅನ್ನಬೇಕು. ಕಾಯಿ ಅನ್ನೋದು ತಪ್ಪು. ಪೇರಿಕಾಯಿ, ಪೇರಲ್ ಹಣ್ಣು ಅನ್ಬೇಕು. ಹಣ್ಣು ಆಗುವಂತ ಯೋಗ್ಯತೆ ಇದೆ, ಆದ್ದರಿಂದ ಅದು ಫಲ ಇದೆ, ಆದ್ದರಿಂದ ಅದು ಹಣ್ಣು. ಯಾವುದು ಫಲ ಇದೆಯೋ ಅದು ಹಣ್ಣು. ಬೌಚಿಕಾಯಿ ಫಲ ಅಲ್ಲ, ಮೆಣಸಿನಕಾಯಿ ಫಲ ಅಲ್ಲ, ಅದು ಕಾಯಿ. ಆಮೇಲೆ ಇದು ಲೌಕಿ, ಲೌಕಿ ಫಲ ಅಂತೀರಿ? ನುಗ್ಗಿಕಾಯಿ ಬರೋ ರೀತಿ ಕಾಯಿ, ಅದು ಅದು ಕಾಯಿ. ಹಣ್ಣಾದ್ರೂ ಕಾಯಿ ಅದು, ಅಂದ್ರೆ ಬಲಿತ ನಂತರನೂ ಕಾಯಿ, ಮತ್ತು ಬಲಿಯೋಕ್ಕಿಂತ ಮುಂಚಿತವಾಗಿನೂ ಕಾಯಿನ ಅಂತೀವಿ. ಶೇಂಗಾಕಾಯಿ, ಶೇಂಗಾ ಹಣ್ಣು ಅಂತೀವಿ, ಶೇಂಗಾ ಫಲ ಅಂತೀವಿ, ಹಣ್ಣಲ್ಲ. ಇವು ಎಲ್ಲ ಕಾಯಿಗಳು. ಹಣ್ಣು ಅಂತಂದ್ರೆ ಹಣ್ಣು ಫಲ, ಅದು ಶ್ರೀಫಲ. ಅದಕ್ಕೂ ಅಂದ್ರೆ ಕಾಯಿ, ತೆಂಗಿನಕಾಯಿ. ನಮ್ಮ ಅನ್ಕುದ್ರೆ ಮಾಸ್ತರ್ಗಳು ಹೇಳ್ತಿದ್ರು ಇದನ್ನ, ನಾಯಂತಕ್ಕೆ ಹೇಳಿದ್ರು. ನೀವು ಕಾಯಿ ಕಾಯಿ ಅಂತೀರಲ್ಲ ಎಲ್ಲದಕ್ಕ, ಅದು ತಪ್ಪಿದೆ ಅನ್ನೋರು. ಮೆಣಸಿನಕಾಯಿಗೆ ಏನಂತೀರಿ? ಕಾಯಿ ಅಂತೀರಿ, ಅದು ಸರಿ ಐತೆ ಅನ್ನೋರು. ಮಾವಿನಕಾಯಿ ಯಾಕಂತೀರಿ ಅನ್ನೋರು? ಮಾವಿನ ಹಣ್ಣು ಅನ್ರಿ ಅಲ್ಲ, ಮಾವಿನಕಾಯಿ ಯಾಕಂತೀರಿ? ಇದು ಗ್ರಾಮೀಣ ಭಾಷೆ. ಗ್ರಾಮೀಣ ಭಾಷೆಯಲ್ಲಿ ಎಲ್ಲದಕ್ಕೂ ಕಾಯಿ ಅಂದಿದ್ದಾರೆ, ಆದರೆ ಆಡು ಭಾಷೆ ಇದು. ನಿಜವಾಗ್ಲೂ ಸಾಹಿತ್ಯಿಕ ಭಾಷೆಯಲ್ಲಿ ಅದನ್ನು ಕಾಯಿ ಅಂತ ಯಾರೂ ಬರೀಲ್ಲ. ಪುಸ್ತಕದಲ್ಲಿ ಬರೆಯುವುದಾದ್ರೆ ಮಾವಿನ ಹಣ್ಣು ಅಂತಲೇ ಬರೀಬೇಕು. ಶ್ರೀಫಲ, ತೆಂಗಿನಕಾಯಿ ಅಂತ ಯಾರೂ ಬರೀಲ್ಲ, ಶ್ರೀಫಲ ಅಂತ ಬರೀತಾರೆ. ಮೋಸಂಬಿ ಫಲ, ಅನಾರ್ ಫಲ. ಫಲ ಅಂದರೆ ಹಣ್ಣು. ಸೀತಾಫಲ, ರಾಮಫಲ. ಈ ಕ್ರಾಸ್ ಮಾಡಿದ್ದೊಂದು ಹನುಮಾನ್ ಫಲ, ಹೊಸಾದ್ ಬಂದಿತ್ತು ಈಗ. ಸೀತಾಫಲ ಮತ್ತು ರಾಮಫಲ ಕ್ರಾಸ್ ಮಾಡಿಬಿಟ್ಟು ಹನುಮಾನ್ ಫಲ ತೆಗ್ದರು ಒಂದು. ಅದು ಸ್ವಲ್ಪ ಸ್ವಲ್ಪ ಭಾಗ ಸೀತಾನಂಗ್ ಕಾಣ್ತದೆ, ಸ್ವಲ್ಪ ಭಾಗ ರಾಮನ ಹಾಗೆ ಕಾಣ್ತದೆ. ಅದು ಅದರೊಳಗೆ ಇರತಕ್ಕಂತಹ ತಿನ್ನುವ ವಸ್ತು ಒಳಗಿಂದು ಬೆಳಗಿರ್ತದೆ. ಸೀತಾಫಲದಲ್ಲಿ ಹೇಗಿರ್ತದೆ ಅದೇ ತರ ಬೆಳಗ್ಗೆ, ಮತ್ತು ರಾಮಫಲ ಹೇಗಿರ್ತದೆ ಅದೇ ತರ ಬೆಳಗ್ಗೆ. ಆದ್ರೆ ಮಿಕ್ಸಿಂಗ್ ಇದ್ದಂಗೆ ಅನಿಸ್ತದೆ. ಅವರು ಸೀತಾಫಲದ ಗಾಬೆ ಹಾಗೆ ಮತ್ತು ರಾಮಫಲದ ಗಾಬೆ ಹಾಗೆ ಮಿಶ್ರಿತವಾಗಿದೆ. ಅದಕ್ಕೆ ಅದು ಹನುಮಾನ್ ಫಲ ಆಯ್ತು. ಹನುಮಾನ್ ಫಲ ಅಲ್ಲದು, ಇದಲ್ಲ ಒಂದು ಗಿಡ ಹಚ್ಚಿದಾರೆ, ಅದರ ತಪ್ಪಲುಗಳೆಲ್ಲ ಒಂದು ಬೇರೆ ತರ ಕಾಣ್ತ. ಯಾವ ತರ ಅಂತಂದ್ರೆ ಈ ರಾಮಫಲದ ಗಿಡ ಇರ್ತದಿಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡ ತಪ್ಪಲುಗಳು, ಮತ್ತು ಸೀತಾಫಲದ ತಪ್ಪಲದ ಹಾಗೆ ಆಕಾರ ಪ್ರಕಾರದಲ್ಲಿ ಸ್ವಲ್ಪ ಹಾಗೆ, ಮತ್ತು ರಾಮಫಲದಕ್ಕಿಂತ ಸ್ವಲ್ಪ ದೊಡ್ಡದು ತಪ್ಪಲುಗಳು. ಗುರುತತ್ತಲ್ಲ ಇದು ಯಾವ ಗಿಡ ಅನ್ನೋದು, ಹೊಸ ಗಿಡ ಕಾಣ್ತದೆ. ಈಗ ಮೊನ್ನೆ ಚೌಕಾಲಕ್ಕೆ ತಂದಿದ್ರು, ಅದಕ್ಕೆ ಹೆಸರಿಟ್ಟಿದ್ರು. ಏನು ಹೆಸರು ಅದಕ್ಕೆ, ಯಾರು ಹೇಳಿದ್ರು? ನೀವು ಹೆಸರಿಟ್ಟಿದ್ದೀರೋ ಅಥವಾ ಮೊದಲಿಂದ ಇದೆಯೋ? ಅದನ್ನ ಕ್ರಾಸ್ ಮಾಡಿ ತೆಗೆದಿದ್ದಾರೆ. ಸೀತಾಫಲದ ಗಿಡ ಮತ್ತು ರಾಮಫಲದ ಗಿಡ ಕ್ರಾಸ್ ಮಾಡಿ ಕಸಿ ಮಾಡಿ ತೆಗೆದಿರಬಹುದು. ಅದನ್ನು ಕಸಿ ಮಾಡಿ ತೆಗ್ದಾರೆ. ಆದರೆ ಅದು ಕಷಿ ಮಾಡಿರ್ತಕ್ಕಂಥ ಫಲ. ಕಷಿ ಮಾಡಿದ್ದಾರೆ ಅಂತಂದ್ರೆ ಸೀತಾಫಲ ರಾಮಫಲ ಕ್ರಾಸ್ ಮಾಡಿತ್ತು ಅಂತಂದ್ರೆ ಅದು ಲವ್ಕುಶ್ ಫಲ ಆಗ್ತದೆ. ಆತರ ಏನೋ ಹೆಸರು ಇಡಬೇಕು. ಹನುಮಾನ್ ಫಲ ಹೆಂಗೆ ಹೆಸರು ಇಡಬೇಕು ಸಾಧ್ಯತೆ? ಅದ ದೊಡ್ಡದಾಗ್ತದೆ. ಎಷ್ಟು ದೊಡ್ಡದಾಗ್ತದೆ? ಮ್ಯಾಲಿನ ಆಕಾರನಿದೆ ಸೀತಾಫಲದ ಹಾಗೇನು, ಕೆಲವು ಭಾಗ ಸೀತಾಫಲದ ಹಾಗೆ ಕಾಣ್ತದೆ, ಕೆಲವು ಭಾಗ ರಾಮಫಲದ ಹಾಗೆ ಕಾಣ್ತದೆ. ಮಿಕ್ಸ್ ಅವಕ್ಷೇನಿಲ್ಲ, ಅವಕ್ಷೇನಿಲ್ಲ. ಹೊಸ ಈ ಕಬ್ಬುಗಳನ್ನೆಲ್ಲ ಹೆಂಗ್ ಕ್ರಾಸ್ ಮಾಡಿ ತೆಗಿತಾರಲ್ಲ, ಆ ತರ ತೆಗೆದಿದ್ದಾರೆ. ಅದನ್ನ ಕಲ್ಮಿ ಕಲ್ಮಿ ಮಾಡಿ ತೆಗಿತಾರೆ. ಅಗ್ನಿಪಕ್ವ, ಅಗ್ನಿಪಕ್ವ ವಿಧಿ. ಯಾವ ಫಲಗಳಿಗೆ ಹೋಳುಗಳಿವೆ ಅವುಗಳನ್ನೆಲ್ಲ ಅಗ್ನಿಪಕ್ವ ವಿಧಿಯಿಂದ ಪ್ರಾಸುಕ ಮಾಡಿದರೆ ಮಾತ್ರ ಅವು ಅಚಿತ್ ಅನ್ನಿಸ್ಕೊಳ್ತವೆ. ಮೇಲೆ ಮೇಲಿಂದ ಗರಂ ಆಗ್ತದೆ, ಒಳಗಡೆಗೆ ಆಗುದಲ್ಲ. ಒಳಭಾಗದವರೆಗೆ ಗರಂ ಆಯಿತು ಅಂತಂದ್ರೆ ಅಚಿತ್ತ, ಮೇಲಿಂದ ಆಯಿತು ಅಂತಂದ್ರೆ ಅಚಿತ್ತ ಅಲ್ಲ. ಇನ್ನು ರಾತ್ರಿ ಭೋಜನ ತ್ಯಾಗ ಪ್ರತಿಮೆ ಎಂದರೇನು? ನಾಲ್ಕು ತರದ ಆಹಾರಗಳನ್ನು ಮನವಚನಕಾಯ ಕೃತಕಾರಿತ ಅನುಮೋದನೆಯಿಂದ ರಾತ್ರಿ ವೇಳೆ ಗ್ರಹಣೆ ಮಾಡದಿರುವುದು ಅಥವಾ ದಿವಾ ಮೈಥುನ ತ್ಯಾಗವು ಇದರ ಇನ್ನೊಂದು ಹೆಸರು. ರಾತ್ರಿ ಭೋಜನ ತ್ಯಾಗ ಇದು ಮುಖ್ಯ ಹೆಸರಿದೆ. ಈ ಪ್ರತಿಮೆಯಲ್ಲಿ ಬಂದಂತಹ ಶ್ರಾವಕರು, ಆರನೇ ಪ್ರತಿಮೆಯನ್ನು ಸ್ವೀಕಾರ ಮಾಡಿರತಕ್ಕಂಥ ಶ್ರಾವಕರು ಏನ್ ಮಾಡ್ತಾರಂತಂದ್ರೆ, ರಾತ್ರಿಯಲ್ಲಿ ತಮ್ಮ ಪರಿವಾರದವರಿಗೂ ಕೂಡ ರಾತ್ರಿ ಭೋಜನವನ್ನು ಕೊಡುವಂತಹ ಕಾರ್ಯ ಮಾಡಲ್ಲ. ರಾತ್ರಿ ಭೋಜನವನ್ನು ಕೊಡುವ ಕಾರ್ಯವನ್ನು ಮಾಡಲಿಕ್ಕೆ ಬರಲ್ಲ. ಎರಡನೇ ಪ್ರತಿಮೆಯಲ್ಲೇನೋ ಬರಬಹುದು. ಈಗ ಕೆಲವೊಬ್ಬರಿಗೆ ರಾತ್ರಿಯಲ್ಲಿ ಅವಶ್ಯಕ ಆಯಿತು, ಏನಾದರೂ ರೋಗ ಬಂತು, ರಾತ್ರಿಯಲ್ಲಿ ತಗೊಳ್ತಕ್ಕಂಥ ಕೆಲವೊಬ್ಬರಿಗೆ ಸಂದರ್ಭ ಬರಬಹುದು. ಚಿಕ್ಕ ಮಕ್ಕಳಿವೆ, ಅವುಗಳಿಗೆ ಆಹಾರ ಕೊಡ್ತಕ್ಕಂಥ ಸಂದರ್ಭ ಬರಬಹುದು. ಪರಿವಾರದಲ್ಲಿ ಎಲ್ಲಾ ಪ್ರಕಾರದ ಸಮಸ್ಯೆಗಳಿರ್ತವೆ. ಎರಡನೇ ಪ್ರತಿಮೆಯಲ್ಲಿ ಅಂಥ ಸಮಸ್ಯೆ ಏನೂ ಇಲ್ಲ. ಒಟ್ಟಿನಲ್ಲಿ ತಾವು ತ್ಯಾಗ ಮಾಡೋದಿದೆ, ಕೃತದಿಂದ ತ್ಯಾಗ ಮಾಡೋದಿದೆ, ಕಾರಿತ ಅನುಮೋದನೆ ಇಂದ ತ್ಯಾಗಿಲ್ಲ ಎರಡನೇ ಪ್ರತಿಮೆಯಲ್ಲಿ. ಆದರೆ ಆರನೇ ಪ್ರತಿಮೆಯನ್ನು ತಕ್ಕೊಂಡಾಗ ಕೃತ ಕಾರಿತ ಅನುಮೋದನೆ ಮನ ವಚನ ಕಾಯ ಈ ವಿಧಿಯಿಂದ ತ್ಯಾಗ ಮಾಡಬೇಕು ರಾತ್ರಿ ಭೋಜನ. ಸಂದರ್ಭಗಳಲ್ಲಿ ಮಾಡಲಿಕ್ಕೆ ಹತ್ತದೆ ಕೆಲವೊಂದು ಕಾರ್ಯಗಳನ್ನು. ಆರನೇ ಪ್ರತಿಮೆಯಲ್ಲಿ ಆ ದೋಷವನ್ನು ಹಚ್ಚಿಕೊಳ್ಳಬಾರದು. ಎರಡನೇ ಪ್ರತಿಮೆಯಲ್ಲಿ ಸಂದರ್ಭವಶದಿಂದ ರಾತ್ರಿ ಭೋಜನ ಮಾಡಿಸಬಹುದು, ಹಾಕಬಹುದು, ಬಡಿಸಬಹುದು. ಯಾರಾದರೂ ಅಸ್ವಸ್ಥಿದ್ರು ಅಂತಂದ್ರೆ ಅವ್ರಿಗೆ ಬೇಕಾಗ್ತದೆ ಅಲ್ಲ, ಅವ್ರ ಸಮಸ್ಯೆ ಅವ್ರ ಜವಾಬ್ದಾರಿ ನಮ್ಮಲ್ಲಿ ಬಂತು ಅಂತಂದ್ರೆ ಮನೆ ಇದೆ, ಸಕುಟುಂಬ ಇರ್ತೇವೆ. ನೀವು ಪ್ರತಿಮಾಧಾರಿಗಳಿದ್ರೂ ಕೂಡ ಎರಡನೇ ಪ್ರತಿಮೆಯಲ್ಲಿ ಎಲ್ಲ ಮಾಡಬೇಕಾಗ್ತದೆ. ಅದಕ್ಕೆ ಸ್ವಂತ ರಾತ್ರಿ ಭೋಜನ ತ್ಯಾಗ ಮಾಡಿದ್ರೂ ಮಕ್ಕಳಿಗೆ ಅಥವಾ ಅಸ್ವಸ್ಥರ ಇದ್ದಂತಹ ಸದಸ್ಯರಿಗೆ, ಮನೆಯ ಸದಸ್ಯರಿಗೆ ಕೊಡಲಿಕ್ಕೇನು ಅಡ್ಡಿ ಇಲ್ಲ ಎರಡನೇ ಪ್ರತಿಮೆಯಲ್ಲಿ. ಆರನೇ ಪ್ರತಿಮಾ ತಗೋತೀರಿ ಅಂತಂದ್ರೆ ಇದು ನಡೆಯಲ್ಲ, ಬೇರೆಯವರು ಮಾಡಬಹುದು, ಅವರ ಜವಾಬ್ದಾರಿ ಅವ್ರ ಸಂಘಟ್ ಬಿಟ್ಬಿಡೋದು. ಸ್ವಸ್ಥ ಇದ್ದವರಿಗೂ ಕೂಡ ಅಂತ ಒಂದು ಸಮಸ್ಯೆ ಇತ್ತು ಅಂತಂದ್ರೆ ವ್ಯಾಪಾರಿಕ ಸಮಸ್ಯೆ ಅಥವಾ ನಿತ್ಯ ಅವರು ರಾತ್ರಿ ಆದ ನಂತರನು ಬರುವಂತ ಸಮಸ್ಯೆ ಇರ್ತೀರಿ, ನೌಕರಿ ಸಮಸ್ಯೆ ಇದೆ ಅಂತ ಕೆಲವೊಂದು ಸಮಸ್ಯೆಗಳು ಇವೆ. ಅಂತ ಪ್ರಸಂಗದಲ್ಲಿ ಕೂಡ ಎರಡನೇ ಪ್ರತಿಮೆಯವರು ಅದನ್ನ ಕೊಡಬಹುದು, ಆದರೆ ತಾವು ಮಾಡಲ್ಲ ಅಷ್ಟೆ ರಾತ್ರಿಯಲ್ಲಿ ಭೋಜನ. ಏಳನೆಯ ಪ್ರತಿಮೆ ಬ್ರಹ್ಮಚರ್ಯ ಪ್ರತಿಮೆ. ಏಳನೇ ಪ್ರತಿಮೆ ಬಂತು ನೋಡ್ರಿ, ಏಳನೇ ಪ್ರತಿಮೆ ಹೆಸರು ಬ್ರಹ್ಮಚರ್ಯ. ಈ ಏಳನೇ ಪ್ರತಿಮೆಯನ್ನು ಸ್ವೀಕಾರ ಮಾಡುವವರು ಆಜೀವನ ಪರ್ಯಂತ ಬ್ರಹ್ಮಚರ್ಯ ವ್ರತ ಸ್ವೀಕಾರ ಮಾಡುವುದಲ್ಲದೆ ಮದುವೆ ಮುಂಜೆಗಳ ಕಾರ್ಯಗಳಲ್ಲಿಯೂ ಕೂಡ ಭಾಗವಹಿಸಲಿಕ್ಕೆ ಬರುವುದಿಲ್ಲ. ತಮ್ಮ ಮಕ್ಕಳ ವಿಷಯದಲ್ಲಿ ಭಾಗವಹಿಸಬಹುದು, ಆದರೆ ಬೇರೆಯವರ ವಿಷಯದಲ್ಲಿ ಭಾಗವಹಿಸಲಿಕ್ಕೆ ಬರುವುದಿಲ್ಲ. ಅಂದರೆ ಮದುವೆಯಲ್ಲಿ ಹೋಗೋದು, ಠರಾವು ಮಾಡೋದು, ಅಕ್ಕಿ ಕಾಳು ಒಗಿಕ್ಕೆ ಹೋಗೋದು, ಅದರೊಳಗೆ ಭಾಗವಹಿಸೋದು ಇದು ಬರಲ್ಲ. ಇನ್ನು ಆಹಾರಕ್ಕೆ ಕರೀತಾರಂತಂದ್ರೆ ಹೋಗ್ಬಹುದು, ಅದೇನಿಲ್ಲ. ಶುದ್ಧ ಆಹಾರ ಮಾಡಿದ್ದಿತ್ತು, ನಿಮಗೆ ಊಟಕ್ಕೆ ಕರೀತಾರಂತಂದ್ರೆ ಹೋಗ್ಬಹುದು. ಆದರೆ ಮದುವೆಯ ಕ್ರಿಯಾಕಲಾಪಗಳ ಸಂಬಂಧ ಏಳನೇ ಪ್ರತಿಮೆಯವರಿಗೆ ಇಲ್ಲ, ತಮ್ಮ ಮಕ್ಕಳನ್ನು ಬಿಟ್ಟು ಉಳಿದ. ಅಂದರೆ ತಮ್ಮ ಮಕ್ಕಳ ಮದುವೆಯನ್ನು ಮಾಡಬಹುದು, ಆದರೆ ಬೇರೆಯವರ ಮದುವೆಯನ್ನು ಮಾಡಲಿಕ್ಕೆ ಬರಲ್ಲ, ಅದರೊಳಗೆ ಭಾಗವಹಿಸಲಿಕ್ಕೆ ಬರಲ್ಲ. ಸರಿಯಾಗಿ ತಿಳ್ಕೊಳ್ಳಿ, ಯಾವ ಪ್ರತಿಮೆ ಇದು? ಏಳನೇ ಪ್ರತಿಮೆ. ಎರಡನೇ ಪ್ರತಿಮೆಯಲ್ಲಿ ತಮ್ಮ ಮಕ್ಕಳ ಮದುವೆ ಮಾಡಬಹುದು, ಬೇರೆಯವರ ಮದುವೆ ಮಾಡಿಸಬಹುದು, ಇದರೊಳಗೆ ಎಲ್ಲ ಸವಲತ್ತಿದೆ. ಏಳನೇ ಪ್ರತಿಮೆಯಲ್ಲಿ ಸವಲತ್ತಿಲ್ಲ. ಮನವಚನ ಕಾಯ ಪೂರ್ವಕ ಸ್ತ್ರೀ ಸಂಪರ್ಕ ತ್ಯಾಗವೇ ಬ್ರಹ್ಮಚರ್ಯ ಪ್ರತಿಮೆಯು ಈ ಪ್ರತಿಮಾಧಾರಿ ಶ್ರಾವಕನು ಶರೀರದ ಅಶುಚಿಯನ್ನು ಕುರಿತು ಕಾಮ ಪ್ರವೃತ್ತಿಯನ್ನು ಸಂಪೂರ್ಣವಾಗಿ ತ್ಯಾಗ ಮಾಡುತ್ತಾನೆ, ಚಿಂತನೆ ಮಾಡಿಕೊಳ್ತಾನೆ. ಆತ್ಮರಮಣವೇ ಬ್ರಹ್ಮಚರ್ಯ, ಆತ್ಮಚಿಂತನ, ಆತ್ಮ ಸಾಧನೆ, ಇದೇ ನನಗೆ ಶರಣು. ಇದು ಸಾಂಸಾರಿಕವಾಗಿರತಕ್ಕಂತಹ ಪ್ರವೃತ್ತಿ ಪಾಪಾಶ್ರವಗಳಿಗೆ ಕಾರಣ. ಶರೀರ ಅಶುಚಿ ಇದೆ, ಮಲಮೂತ್ರಗಳ ಪಿಂಡ ಇದೆ. ಈ ಅಶುಚಿ ಶರೀರದ ಸುಖಕ್ಕಾಗಿ ನಾನು ಈ ಪಾಪವನ್ನು ಯಾಕೆ ಮಾಡಬೇಕು ಅನ್ನುವಂತಹ ಚಿಂತನೆಯಲ್ಲಿರ್ತಾನೆ. ಚಿಂತನೆ ಮಾಡದೇ ಮನಸ್ಸನ್ನು ವಶದಲ್ಲಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಶರೀರದ ಅಶುಚಿತ್ವದ ಬಗ್ಗೆ ಎಷ್ಟು ಚಿಂತನೆ ಮಾಡ್ತೀವಲ್ಲ ಅಷ್ಟು ಬ್ರಹ್ಮಚರ್ಯ ವ್ರತ ನಿರ್ದೋಷವಾಗಿ ಪಾಲನಾಗುತ್ತೆ. ಶರೀರ ನಶ್ವರ ಪುದ್ಗಲ, ಈ ಪುದ್ಗಲ ಶರೀರದ ಸುಖಕ್ಕಾಗಿ ನಾವು ಎಷ್ಟು ಪಾಪ ಮಾಡಬೇಕು, ಯಾಕೆ ಮಾಡಬೇಕು, ಮಾಡಬಾರದು ಅನ್ನತಕ್ಕಂತಹ ಗಟ್ಟಿ ಮನಸ್ಸು, ಧರ್ಮದಲ್ಲಿ ಗಟ್ಟಿಯಾಗಿ ನಿಲ್ಲಿಸುವಂತಹ ಪ್ರಯತ್ನ ಅಭ್ಯಾಸ ಮಾಡಿದ ನಂತರ ಆಜೀವನ ಪರ್ಯಂತ ಈ ಬ್ರಹ್ಮಚರ್ಯ ವ್ರತವನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಇಲ್ಲಿ ಏಳನೇ ಪ್ರತಿಮೆಯಲ್ಲಿ ಆಜೀವನ ಬ್ರಹ್ಮಚರ್ಯ ಇದೆ ಅಂದ ಮೇಲೆ ಕೆಳಗಿನ ಪ್ರತಿಮೆಯಲ್ಲಿ ಆಜೀವನ ಮಾಡಿಕೊಳ್ಳಿಕ್ಕೆ ನಡೀತದೆಯೋ ಅಥವಾ ಇಲ್ಲ ಅನ್ನುವಂತಹ ಪ್ರಶ್ನೆ ಬರಬಹುದು. ಆಜೀವನ ಮಾಡಿಕೊಳ್ಳುವುದರಲ್ಲಿ ಯಾವ ಅಡ್ಡಿ ಆತಂಕಗಳು ಇಲ್ಲ. ಎರಡನೇ ಪ್ರತಿಮೆ ಇದೆ, ನೀವು ಆಜೀವನ ಬ್ರಹ್ಮಚರ್ಯವನ್ನು ಸ್ವೀಕಾರ ಮಾಡಿದ್ದೀರಿ ಅಂತಂದ್ರೆ ಮಾಡಿದ್ದೀರಿ, ನಿಮ್ಮ ಸ್ವಂತಕ್ಕಾಗಿ ಮಾಡಿಕೊಂಡ್ರಿ. ಇನ್ನು ಏಳನೇ ಪ್ರತಿಮೆಯಲ್ಲಿ ಹೋದ ನಂತರ, ಏಳನೇ ಪ್ರತಿಮೆಯಲ್ಲಿ ಇದೊಂದು ವಿಶೇಷ ನಿಯಮವಾಗಿಬಿಡುತ್ತದೆ, ಪರರ ಮದುವೆಗೆ ಹೋಗಲಿಕ್ಕೆ ಬರುವುದಿಲ್ಲ. ಆದರೆ ಎರಡನೇ ಪ್ರತಿಮೆ ಇದ್ದಾಗ ಹೋಗಲಿಕ್ಕೆ ಏನು ಅಡ್ಡಿ ಇಲ್ಲ. ಎರಡನೇ ಪ್ರತಿಮೆ ಇತ್ತು ಅಂತಂದ್ರೆ ಇಲ್ಲಿ ಛೂಟಿದೆ, ಸವಲತ್ತಿದೆ. ಆಜೀವನ ಬ್ರಹ್ಮಚರ್ಯ ವ್ರತ ಏಳನೇ ಪ್ರತಿಮೆಯಲ್ಲಿ ತಗೊಂಡು ಅದನ್ನು ಪಾಲನೆ ಮಾಡ್ತಾ ಇದ್ರೆ ಅಲ್ಲಿ ಮತ್ತೊಬ್ಬರ ಮದುವೆಗೆ ಹೋಗಲಿಕ್ಕೆ ಬರಲ್ಲ. ಏಳನೇ ಪ್ರತಿಮೆಯವರು ಬರುವುದಿಲ್ಲ, ಎರಡನೇ ಪ್ರತಿಮೆಯವರು ಹೋಗಬಹುದು. ಊಟ ಶುದ್ಧ ಇರ್ತದೆ ಅಲ್ಲ, ಊಟ ಅಂದ್ರೆ ಏನು, ಮದುವೆ ಮದುವೆ ಊಟ ಮಾಡಕ್ ಬರಲ್ಲ, ಶುದ್ಧ ಊಟ ಸಪರೇಟ್ ಮಾಡಿಕೊಟ್ರಂದ್ರೆ ಅದು ಮಾಡಿ ಅಲ್ಲ. ಅವ್ರ ಪ್ರಶ್ನೆ ಏನೈತಿ, ಊಟ ಮಾಡಕ್ ಬರ್ತೈತಿ ಮತ್ತೆ ಅಕ್ಕಿ ಕಾಳು ಒಗ್ಯಕ್ಕೆ ಯಾಕೆ ಬರುದು ನೋಡ. ಅಕ್ಕಿ ಕಾಳು ಒಗೆಯುದು ಅಂತಂದ್ರೆ ಅವರ ಇಬ್ಬರ ಸಂಬಂಧವನ್ನ ಜೋಡಿಸಿಕೊಟ್ಟ ಹಾಗೆ. ಊಟ ಅಂತಂದ್ರೆ ಒಂದು ನಾವು ರಸ್ತೆ ದಾರಿಯ ಕಾರಣದಿಂದ ಹೋಗಿ ಅವರಲ್ಲಿ ಊಟ ಮಾಡಿ ಬಂದಿದ್ದೇವೆ ಅಂತಂದ್ರೆ ಏನು ಅಡ್ಡಿ ಇಲ್ಲ, ಅದೇನು ಸಾಂಸಾರಿಕ ಕೆಲಸ ಆಗಲಿಲ್ಲ, ಅದೊಂದು ಆಹಾರದ ಕೆಲಸ ಆಯಿತು. ನಾವು ಆಹಾರಕ್ಕೆ ಬರ್ತೇವೆ ಅಂತಂದ್ರೆ ಅಕ್ಕಿ ಕಾಳು ಒಗೆದು ಬರ್ತೀವಿ ಯಾರಿಗೆ, ಊಟ ಆಹಾರಕ್ಕೆ ಬರ್ತೀರಿ ಮಾರಾದ್ರ ಮಜರ ಮದುವೆನು ಠರಾವ್ ಮಾಡಿ ಹೋಗ್ರಿ, ಅಕ್ಕಿ ಕಾಳನ್ನು ಒಗೆದು ಹೋಗ್ರಿ. ಸಾಂಸಾರಿಕ ಕೆಲಸಗಳನ್ನು ನಾವು ಮಾಡಕ್ ಬರಬಹುದೇನು, ಅಕ್ಕಿ ಕಾಳ ಅಂತಂದ್ರೆ ಅದು ಸಾಂಸಾರಿಕ ಕೆಲಸವೇ. ಅಂತಹ ಕಾರ್ಯಗಳಲ್ಲಿ ಭಾಗವಹಿಸಲ್ಲ ಏಳನೇ ಪ್ರತಿಮೆಯ ಶ್ರಾವಕರು. ಎರಡನೇ ಪ್ರತಿಮೆಯವರು ಹೋಗಬಹುದು, ಮೂರನೇ ಪ್ರತಿಮೆಯವರು ಹೋಗಬಹುದು, ಆರನೇ ಪ್ರತಿಮೆಯವರೆಗೆ ಹೋಗಬಹುದು ಮದುವೆಯಲ್ಲಿ, ಏಳನೇ ಪ್ರತಿಮೆಯಲ್ಲಿ ಹೋಗಲಿಕ್ಕೆ ಬರಲ್ಲ. ಇನ್ನು ತಮ್ಮ ಮಕ್ಕಳ ಮದುವೆಯನ್ನ ಮಾಡಬಹುದು, ಬೇರೆಯವರ ಮದುವೆ ಮಾಡಲಿಕ್ಕೆ ಬರಲ್ಲ, ಅಕ್ಕಿ ಕಾಳು ಒಗಿಕ್ಕೆ ಬರಲ್ಲ. ಊಟ ಮಾಡಕ್ ಬರ್ತೈತೆ, ಯಾಕಂದ್ರೆ ಶುದ್ಧ ಊಟ ಕೊಡ್ತಾ ಇದ್ದಾರೆ, ನಿಮಗೆ ನಿಮಂತ್ರಣ ಕೊಡ್ತಾ ಇದ್ದಾರೆ. ಅವ್ರ ಮದುವೆ ದಿನ ಆಯಿತು, ಮದುವೆ ಹೆಸರಿನಲ್ಲಿ ನಿಮಗೆ ಶುದ್ಧ ಊಟ ಮಾಡಲಿಕ್ಕೆ ಕರೀತಾರೆ ಅಂತಂದ್ರೆ ಏನು ಅಡ್ಡಿ ಇದೆ? ಎಂಟನೇ ಪ್ರತಿಮೆ ಹೆಸರು ಆರಂಭ ತ್ಯಾಗ ಪ್ರತಿಮೆ. ಆರಂಭ ಜೀವನಾಧಾರದ ಎಲ್ಲಾ ಪ್ರಕಾರದ ವ್ಯಾಪಾರ, ಉದ್ಯೋಗ, ಕೃಷಿ, ಮನೆ, ಧರ್ಮಶಾಲೆ, ಮಂದಿರ ನಿರ್ಮಾಣ ಕಾರ್ಯವನ್ನು ಕೂಡ ಮಾಡದಿರುವುದು ಪೂರ್ವ ಸಂಪಾದನೆಯ ಹಣದಿಂದಲೇ ತನ್ನ ಜೀವನ ನಿರ್ವಹಣೆ ಮಾಡುವುದು. ಎಂಟನೇ ಪ್ರತಿಮೆಯನ್ನು ತಕ್ಕೊಂಡಂತಹ ಶ್ರಾವಕರು ಆರಂಭ ತ್ಯಾಗಿಗಳು. ಆರಂಭ ಅಂದರೆ ಜೀವ ಹಿಂಸೆಗೆ ಕಾರಣವಾಗುವಂತಹ ಉದ್ಯೋಗ, ವ್ಯಾಪಾರ, ಕೃಷಿ, ನೌಕರಿ ಮೊದಲಾದ ಈ ಜೀವನೋಪಾಯದ ಕಾರ್ಯಗಳನ್ನು, ಕೆಲಸಗಳನ್ನು ಅವರು ಮಾಡುವುದಿಲ್ಲ. ಈ ಕಾರ್ಯವನ್ನು ಕೂಡ ತ್ಯಾಗ ಮಾಡ್ತಾರೆ. ನೌಕರಿ ಇದ್ರೆ ನೌಕರಿ ತ್ಯಾಗ, ಉದ್ಯೋಗ ಇದ್ರೆ ಉದ್ಯೋಗ ತ್ಯಾಗ, ಹೊಲದ ಕೆಲಸಗಳಿದ್ರೆ ಅದು ತ್ಯಾಗ. ಒಟ್ಟಿನಲ್ಲಿ ಜೀವನದಲ್ಲಿ ಹೊಸ ಹಣವನ್ನು ಗಳಿಸುವಂತಹ ಯಾವ ಮಾಧ್ಯಮ ಇದೆ ಅದನ್ನ ಹಿಂಸೆಗೆ ಕಾರಣ ಅಂತ ತಿಳ್ಕೊಂಡು, ಸ್ಥೂಲ ಪಾಪ ಹಿಂಸೆಗೆ ಕಾರಣ ಅಂತ ತಿಳ್ಕೊಂಡು ಅದನ್ನ ತ್ಯಾಗ ಮಾಡ್ತಾರೆ. ಇದು ಯಾವ ಪ್ರತಿಮೆಯಲ್ಲಿ ಅಂದ್ರೆ ಏನರ್ಥ, ಏಳನೇ ಪ್ರತಿಮೆಯವರೆಗೆ ಕೃಷಿ ಮಾಡಬಹುದು, ನೌಕರಿ ಮಾಡಬಹುದು. ಏಳನೇ ಪ್ರತಿಮೆಯನ್ನು ತಕ್ಕೊಂಡವರು ನೌಕರಿ ಮಾಡಬಹುದು, ಕೃಷಿ ಮಾಡಬಹುದು, ಉದ್ಯೋಗ ಮಾಡಬಹುದು, ವ್ಯಾಪಾರ ಮಾಡಬಹುದು, ಎಲ್ಲ ಮಾಡಬಹುದು. ಇನ್ನು ಮಂದಿರ ನೋಡಿ, ಮಂದಿರ ಕಟ್ಟೋದು ಇರು ಇದು ಯಾರ ಕಾರ್ಯ? ಸಮಾಜದ ಕಾರ್ಯ. ಯಾರು ಎಂಟನೇ ಪ್ರತಿಮಾ ತಗೊಂಡ್ರು ಅವರಿಗೇನು ಮಂದಿರ ಬೇಕೇನು? ಏನು ಬೇಕಂತಂದ್ರೂ ದರ್ಶನ ಮಾಡಲಿಕ್ಕೆ ಎಲ್ಲಾದರೂ ಹೋಗಬಹುದು. ಊರಿನ ಮಂದಿರದಲ್ಲಿ, ಚೈತ್ಯಾಲಯದಲ್ಲಿ, ಅಥವಾ ತಮ್ಮದೇ ಆಗಿರತಕ್ಕಂತಹ ಗೃಹ ಚೈತ್ಯಾಲಯ, ತಮ್ಮದೇ ಆಗಿರತಕ್ಕಂತಹ ಗೃಹ ಚೈತ್ಯಾಲಯ ಇಲ್ಲಂತಂದ್ರೂ ಮನೆಯವರಿಗೆ ಕಟ್ಟಲಿಕ್ಕೆ ಉಪದೇಶ ಮಾಡಬಹುದು. ಆದರೆ ತಾವು ಕಟ್ಟುವ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಟ್ಟಿಗೆ ತಂದುಕೊಡೋದು, ನೀರು ತಂದುಕೊಡೋದು, ಇಂತಹ ಕಾರ್ಯಗಳನ್ನು ಎಂಟನೇ ಪ್ರತಿಮಾಧಾರಿಗಳು ಮಾಡಲಿಕ್ಕೆ ಬರುವುದಿಲ್ಲ. ಉಪದೇಶ ಮಾಡಬಹುದು, ಆದರೆ ತಾವು ಕೈಯಿಂದ, ತಮ್ಮ ಕೈಯಿಂದ ತಾವೇ ಮುಂದಾಗಿ ಮಾಡಲಿಕ್ಕೆ ಬರಲ್ಲ. ಮುನಿಗಳು ತಾವು ಕಟ್ತಾರೋ ಅಥವಾ ಉಪದೇಶ ಮಾಡ್ತಾರೋ? ಉಪದೇಶ ಮಾಡ್ತಾರೆ, ಉಪದೇಶ ಮಾಡಬಹುದು. ಆರಂಭ ತ್ಯಾಗ ಆದ ನಂತರ ಶ್ರಾವಕ ಧರ್ಮದ ಉಪದೇಶ. ನಿಮ್ಮ ಧರ್ಮ ಆಚರಣೆಗೆ ಆಯತನಗಳು ಬೇಕು ಅಂತಂದ್ರೆ ಮಂದಿರ ಒಂದು ಆಯತನ, ಮಂದಿರ ಒಂದು ಸಾಧನ. ಅದನ್ನು ಮಾಡಿಕೊಂಡು ನೀವು ಧರ್ಮ ಸಾಧನೆಯನ್ನು ಮಾಡಿ ಅನ್ನುವಂಥ ಉಪದೇಶ ಮಾಡಬಹುದು, ಪ್ರೇರಣೆ ಕೊಡಬಹುದು. ಅದರಿಂದ ಧರ್ಮಜ್ಞಾನ ಆಗಿ ಅವರು ಆಯತನಗಳನ್ನು ನಿರ್ಮಾಣ ಮಾಡಿಕೊಂಡು ತಮ್ಮ ಶ್ರಾವಕ ಧರ್ಮವನ್ನು ಪಾಲಿಸಬಹುದು. ಇದು ಮಂದಿರಾಗಲಿ, ಪ್ರಾಣಿಗಳ ರಕ್ಷಣೆಗಾಗಿ ಗೌಶಾಲಾ ಉಪದೇಶ ಮಾಡಬಹುದು. ಯಾಕೆಂದರೆ ಅದು ದಯಾಧರ್ಮದ ಉಪದೇಶ, ಹಿಂಸೆ ಅಲ್ಲ. ಹಿಂಸೆ ಉದ್ದೇಶದಿಂದ ಆಗುವಂತಹ ಕಾರ್ಯ ಅಲ್ಲ. ಆಮೇಲೆ ಕೃತ ತಾವು ಸ್ವತಃ ಮಾಡಲ್ಲ. ಕೇವಲ ಅಂಥ ಒಂದು ದಯಾಧರ್ಮಕ್ಕೆ ಪ್ರೇರಣೆಯನ್ನು ಮಾಡ್ತಾರೆ, ಪ್ರೇರೇಪಿಸುವುದು. ಇದರಲ್ಲಿ ಯಾವ ಹಿಂಸೆ ಇಲ್ಲ. ಇನ್ನು ಜೀವನಾಧಾರದ ಎಲ್ಲಾ ಪ್ರಕಾರದ ವ್ಯಾಪಾರ, ಉದ್ಯೋಗ, ಕೃಷಿ, ಮನೆ, ಧರ್ಮಶಾಲೆ, ಮಂದಿರ ನಿರ್ಮಾಣ ಕಾರ್ಯವನ್ನು ಕೂಡ ಮಾಡದಿರುವುದು ತಾವು ಸ್ವತಃ ಮಾಡಲ್ಲ. ಪೂರ್ವ ಸಂಪಾದನೆಯ ಹಣದಿಂದಲೇ ತನ್ನ ಜೀವನವನ್ನು ನಿರ್ವಹಣೆ ಮಾಡುವುದು. ಅಂದರೆ ಎಷ್ಟು ಹಣವನ್ನು ನಾವು ಇಲ್ಲಿ ತನಕ ಗಳಿಸಿದ್ದೇವೆ ಅಷ್ಟು ಹಣದಲ್ಲಿ ನಮ್ಮ ಧಾರ್ಮಿಕ ಜೀವನೋಪಾಯ ನಡೆಯಲಿಕ್ಕೆ ಸಾಧ್ಯತೆ ಇದೆ ಅಂತನ್ನುವಾಗ ಹೊಸ ಆದಾಯವನ್ನು ನಿಲ್ಲಿಸಿ ಇರುವಂತಹ ಸಂಪತ್ತಿಯಲ್ಲಿ ಧಾರ್ಮಿಕ ಜೀವನವನ್ನು ಕಲಿತಾ ಇರ್ತಾರೆ. ಇದು ಆತ್ಮಕಲ್ಯಾಣದ ಮುಖ್ಯ ಕಾರ್ಯ. ಈ ಮನುಷ್ಯನ ಬದುಕು ಕೊನೆಯಲ್ಲಿ ಯಾವುದಕ್ಕೆ ಸಮರ್ಪಿತವಾಗಬೇಕು? ಧರ್ಮಕ್ಕೋ ಅಥವಾ ಸಂಸಾರಕ್ಕೇನೆ ಸಮರ್ಪಿತವಾಗಿರಬೇಕು? ಸಾಯುವ ತನಕ ಗಳಿಸೋದು 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 ಗಳಿಸೋದು, ಕೂಡಿಡೋದು, ಕೂಡಿ ಇಡುವುದಕ್ಕಾಗಿ ಬದುಕು ಮಾನವ ಪರ್ಯಾಯ ಸಿಕ್ಕಿದೆಯೋ ಅಥವಾ ಆತ್ಮಕಲ್ಯಾಣಕ್ಕಾಗಿ? ಇದು ಆತ್ಮಕಲ್ಯಾಣಕ್ಕಾಗಿ ಸಿಕ್ಕಿದೆ. ಆದರೆ ಅರ್ಥ ಪುರುಷಾರ್ಥ ಅಂತಕ್ಕಂಥದ್ದು ಬದುಕಿನಲ್ಲಿ ಅವಶ್ಯಕ. ಶ್ರಾವಕ ಧರ್ಮದಲ್ಲಿ ಈ ಅರ್ಥ ಪುರುಷಾರ್ಥ ಅವಶ್ಯಕ ಅಂತ ಹೇಳಿಬಿಟ್ಟು ತನ್ನ ಬದುಕಿನ ಸಾಧನವನ್ನು ಮಾಡಿಕೊಂಡು ನಂತರ ನಮ್ಮ ಜೀವನವನ್ನು ನಾವು ಧರ್ಮದಲ್ಲಿಯೇ ಹಾಕಬೇಕು. ಅಲ್ಲ, ಅದರಲ್ಲೇ ಎಲ್ಲ ಸಮಯ ಕಳೆದು ಧರ್ಮ ಇಲ್ಲದೇನೆ ಮರಣ ಮಾಡ್ಕೋಬಾರದು. ಬದುಕಿನಲ್ಲಿ ಧರ್ಮ ಬಂದಿರಬೇಕು. ಯಾಕೆಂದರೆ ಧರ್ಮ ಮುಂದಿನ ಭಾವದ ಬುತ್ತಿ, ಆತ್ಮಕಲ್ಯಾಣದ ಸಾಧನ. ಪರಭವದಲ್ಲಿ ನಾವು ಹಿತವನ್ನು ಬಯಸಬೇಕಲ್ಲ, ಏನು ಬಯಸಬಾರ್ದು? ಏನಾಗೋದು ಇಲ್ಲಿ ಅಷ್ಟು ಸಾಕು, ಮುಂದೆ ನರಕದಾಗ ಹೋದ್ರೂ ಏನು ಅಡ್ಡಿ ಇಲ್ಲ, ಖರೆ ಇಲ್ಲಿ ಸುಖ ಸಿಗಬೇಕು, ಇಲ್ಲಿ ಧರ್ಮದ ಚಿಂತನೆ ಮಾಡಬಾರ್ದು, ಧಾರಣ ಮಾಡಬಾರ್ದು, ಹಾಗೇನಿದೇನು ಹಾ, ಇಲ್ಲಿ ಸುಖ ಸಿಗುವುದೇ ಇಲ್ಲ ಅನ್ನುವಂಥದ್ದೇನಲ್ಲ. ಸುಖ ಅಂತೂ ತಿರೇಂಚಗತಿಯಲ್ಲಿ ಹುಟ್ಟಿರತಕ್ಕಂತಹ ಜೀವಗಳಿಗೂ ಕೂಡ ಸುಖ ಇದೆ. ಬದುಕಲಿಕ್ಕೆ ಏನು ಬೇಕು? ಆಹಾರ ಬೇಕು. ಆಹಾರ ಸಿಗುವಷ್ಟು ಪ್ರಯತ್ನ ಪುರುಷಾರ್ಥ ಪ್ರತಿಯೊಂದು ಜೀವ ಮಾಡ್ತದೆ. ಯಾವುದು ಬದುಕು ಸಾಧನ ಇಲ್ಲದೆ ಸತ್ತು ಹೋಯಿತು ಅನ್ನುವಂಥ ಜೀವ ಸಂಸಾರದಲ್ಲಿ ಯಾವ ಇಲ್ಲ. ತಿರೇಂಚಗತಿಯಲ್ಲಿ ಹುಟ್ಟಿದ್ರು ಬದುಕೆ ಸಾಯ್ತವು, ಮನುಷ್ಯಗತಿಯಲ್ಲಿ ಹುಟ್ಟಿದ್ರು ಬದುಕೆ ಸಾಯಿತು. ನಾವು ಸಾಯುವಕ್ಕಿಂತ ಮೊದಲು ಜೀವನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಜೀವನ ಯಾವುದಕ್ಕಾಗಿ ಸಿಕ್ಕಿದೆ? ಕೇವಲ ಸಂಸಾರ ಮಾಡಿ ಹೋಗುವುದಕ್ಕಾಗಿ? ಅದು ಏಕಮುಖಿ ಜೀವನ, ಅಜ್ಞಾನತನದ ಜೀವನ. ಅಂಥ ಜೀವನ ಏಕೇಂದ್ರಿಯ ಜೀವಿಗಳಿಗೂ ಇದೆ. ಪಾಪ ಅವಕ್ಕೆ ಜ್ಞಾನ ಇಲ್ಲ, ಮನ ಇಲ್ಲ, ಚಿಂತನೆ ಮಾಡುವಂತಹ ಶಕ್ತಿ ಇಲ್ಲ. ಆತ್ಮಕಲ್ಯಾಣದ ಚರ್ಚೆ, ಆತ್ಮಕಲ್ಯಾಣದ ಚಿಂತನೆ, ಆ ಒಂದು ಯೋಚನೆ ಏಕೇಂದ್ರಿಯ ಪರ್ಯಾಯದಲ್ಲಿ ಇಲ್ಲವೇ ಇಲ್ಲ. ದ್ವೀಂದ್ರಿಯ ಪರ್ಯಾಯ, ಮಳೆ ಹುಳು, ಶಂಖ, ಸಿಪ್ಪಿ, ತ್ರೇಂದ್ರಿಯ ಪರ್ಯಾಯ, ಇರುವೆ, ತಿಗಣಿಗಳು, ಏನು ಆತ್ಮಕಲ್ಯಾಣ ಮಾಡಿಕೊಳ್ಳಬಹುದು? ಆಹಾರ ಮಾಡ್ತವೋ ಅಥವಾ ಇಲ್ಲಿವು ಮಾಡ್ತವೆ? ಉಪವಾಸ ಯಾವಾಗಿದ್ದಾವೇನ? ಮಳೆ ಹುಳು ಉಪವಾಸ ಇರ್ತದೇನೆ ಯಾವಾಗ? ದ್ವೀಂದ್ರಿಯ ಪರ್ಯಾಯದಲ್ಲೂ ಆಹಾರ ಸಿಗ್ತಾ ಇದೆಯಲ್ಲ, ಸಿಕ್ಕೇ ಸಿಗ್ತದೆ. ಆಹಾರ ಇಲ್ಲದೆ ಯಾರು ಸಾಯಿಲ್ಲ. ಆಹಾರ ಪರ್ಯಾಪ್ತಿ ಪೂರ್ಣ ಮಾಡಿಕೊಂಡು, ಆಹಾರ ಗ್ರಹಣ ಮಾಡಿಕೊಂಡು, ಆ ಶರೀರ ರಚನೆ ಮಾಡಿಕೊಂಡು, ಮತ್ತೆ ಶರೀರಕ್ಕೆ ಆಹಾರ ಬೇಕಂದ್ರೂ ಕೌಲಾಹಾರ ಅದು ಇದು ಯಾವ ಆಹಾರ ಬೇಕೋ ಅದನ್ನೆಲ್ಲ ಸ್ವೀಕಾರ ಮಾಡಿ ಮಾಡ್ತದೆ. ಆಹಾರ ಇಲ್ಲದಂತಹ ಜೀವ ಯಾವುದಿದೆ? ಅರ್ಹಂತರು ಆಹಾರ ಮಾಡ್ತಾ ಇದ್ದಾರೆ. ಕೌಲಾಹಾರ ಇಲ್ಲದಿದ್ರೂ ನೋ ಕರ್ಮಾಹಾರ ನಡೀತಾ ಇದೆ. ಅಂದ್ರೆ ಕೌಲಾಹಾರ ನಿಂತ ನಂತರ ಶರೀರ ಇದೆ ಅಂದ ಮೇಲೆ ಶರೀರಕ್ಕೆ ಆಹಾರ ಬೇಕೋ ಬೇಡೋ? ಬೇಕೇ ಬೇಕು. ಶರೀರ ತಾನು ಹುಡುಕ್ತದೆ. ಈ ಕೌಲಾಹಾರ ನಿಂತಿತು ಅಂತಂದ್ರೆ ನೋ ಕರ್ಮಾಹಾರ ಶುರು ಮಾಡ್ತದೆ. ಅದು ನನಗೆ ಬೇಕು ಇರುವ ತನಕ ಅದು ತಾನು ಸ್ವತಃ ಹುಡ್ಕೊಂಡು ಸೇವನೆ ಮಾಡ್ತದೆ. ಒಂದು ದಿವಸ ನೀವು ಉಪವಾಸ ಮಾಡ್ತಿರಲ್ಲ, ನೀವು ಕೌಲಾಹಾರ ಬಿಟ್ಟಿರ್ತೀರಿ, ಆದ್ರೆ ಆಕ್ಸಿಜನ್ ತ್ಯಾಗಿರ್ತದೇನೋ ಆ ದಿವಸ. ಆಕ್ಸಿಜನ್ ತ್ಯಾಗಿ ಜೀವನದ ಆಧಾರದ ಎಲ್ಲಾ ಪ್ರಕಾರದ ವ್ಯಾಪಾರ ತ್ಯಾಗ, ಉದ್ಯೋಗ ತ್ಯಾಗ, ಕೃಷಿ ತ್ಯಾಗ, ಮನೆ, ಧರ್ಮಶಾಲೆ, ಮಂದಿರ ನಿರ್ಮಾಣ ಕಾರ್ಯ ಇತ್ಯಾದಿಗಳ ತ್ಯಾಗ ಮಾಡುವುದು ಮತ್ತು ಸಂಪಾದನೆಯ ಹಣದಲ್ಲಿಯೇ ತನ್ನ ಜೀವನವನ್ನು ನಿರ್ವಹಣೆ ಮಾಡುವುದು. ಇಲ್ಲಿ ಬಂತು ನಿಜವಾದ ಧರ್ಮ ಪುರುಷಾರ್ಥ. ಇಲ್ಲಿ ಅರ್ಥ ಪುರುಷಾರ್ಥ ನಿಂತು ಹೋಯಿತು. ಇಲ್ಲಿ ತನಕ ಅರ್ಥ ಪುರುಷಾರ್ಥ ಇತ್ತು. ಇನ್ನು ಇದ್ದ ಹಣದಲ್ಲಿ ಧಾರ್ಮಿಕ ಕಾರ್ಯಗಳನ್ನು ನಡೆಸಿಕೊಂಡು ಧರ್ಮಪೂರ್ವಕ ಸಮಾಧಿ ಮರಣವನ್ನು ಮಾಡಿಕೊಳ್ಳುವುದು. ಪುರುಷಾರ್ಥಗಳೆಷ್ಟು? ನಾಲ್ಕು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಪುರುಷಾರ್ಥಕ್ಕಾಗಿ ಅರ್ಥ ಪುರುಷಾರ್ಥ ಇದೆ. ಅದಕ್ಕಾಗಿ ಧರ್ಮ ಪುರುಷಾರ್ಥ ಮೂಲದಲ್ಲಿದೆ, ಮೊದಲನೇ ನಂಬರಿನಲ್ಲಿ ಇಟ್ಟಿದ್ದಾರೆ. ಧರ್ಮ, ಅರ್ಥ, ಧರ್ಮ, ಅರ್ಥ. ಧರ್ಮಕ್ಕಾಗಿ ಅರ್ಥ ಇದೆ, ಅರ್ಥಕ್ಕಾಗಿ ಧರ್ಮ ಇಲ್ಲ. ಹಾಗಾದ್ರೆ ಬದುಕು, ಇದು ಕೂಡ ಒಂದು ಸಂಪತ್ತಿ. ಬದುಕು ಯಾವುದಕ್ಕಾಗಿರಬೇಕು? ಧರ್ಮಕ್ಕಾಗಿ. ಧರ್ಮಕ್ಕಾಗಿ ಬದುಕು ಇದೆ, ಬದುಕಿಗಾಗಿ ಧರ್ಮ ಇಲ್ಲ, ನಮ್ಮ ಬದುಕು ಧರ್ಮಕ್ಕಾಗಿದೆ. ಅರ್ಥ ಇದು ಕೂಡ ಧರ್ಮಕ್ಕಾಗಿರಬೇಕು, ಧರ್ಮಕ್ಕಾಗಿದೆ. ಆದ್ದರಿಂದ ಎರಡನೇ ನಂಬರಿನಲ್ಲಿ ಇಟ್ಟಿದ್ದಾರೆ ಧರ್ಮ ಅರ್ಥ ಕಾಮ ಮೋಕ್ಷ. ಕಾಮ ಪುರುಷಾರ್ಥ ಇದು ಅನಿವಾರ್ಯವಲ್ಲ. ಧರ್ಮ ಅರ್ಥ, ಅರ್ಥನೂ ಅನಿವಾರ್ಯ ಅಲ್ಲ, ನೇರವಾಗಿ ಹೋಗಬಹುದು ಧರ್ಮ ಪುರುಷಾರ್ಥದಿಂದ ಮೋಕ್ಷ ಪುರುಷಾರ್ಥ. ಇವು ಎರಡು ಶ್ರಾವಕ ಧರ್ಮದಲ್ಲಿವೆ. ಯಾರು ಗೃಹಸ್ಥ ಆಶ್ರಮವನ್ನು ಸ್ವೀಕಾರ ಮಾಡುವರಿದ್ದಾರೆ ಅವರಿಗೆ ಇವು ಎರಡು ಪುರುಷಾರ್ಥಗಳು. ಆದರೆ ಇದರಲ್ಲಿ ಯಾರೂ ಪ್ರವೇಶ ಮಾಡುವುದೇ ಇಲ್ಲ, ಅವರಿಗೆ ಇವುಗಳ ಅವಶ್ಯಕತೆ ಇಲ್ಲ. ಯಾರು ಮುನಿಧರ್ಮವನ್ನು ಸ್ವೀಕಾರ ಮಾಡುವರಿದ್ದಾರೆ ಅವರಿಗೆ ಒಂದು ಧರ್ಮ ಪುರುಷಾರ್ಥ, ಒಂದು ಮೋಕ್ಷ ಪುರುಷಾರ್ಥ, ಎರಡೇ ಇದೆ. ಇನ್ನು ನಮಗೂ ಕೂಡ ನಾಲ್ಕೂ ಇವೆ ಅಂತ ಹೇಳೋದಾದರೆ ಹೇಳಬಹುದು. ಯಾವ ಥರ? ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಧರ್ಮ ರತ್ನತ್ರಯ ಸ್ವರೂಪ ಧರ್ಮ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರವೇ ಧರ್ಮ. ಈ ಧರ್ಮ ಪುರುಷಾರ್ಥವನ್ನು ಮಾಡುವುದು ಧರ್ಮ ಪುರುಷಾರ್ಥ. ಅರ್ಥ ಪುರುಷಾರ್ಥ, ಅರ್ಥ ಅಂದರೆ ಇಲ್ಲಿ ಜ್ಞಾನಲಕ್ಷ್ಮಿ. ಜ್ಞಾನಲಕ್ಷ್ಮಿ ಅದನ್ನು ಸಂಪಾದಿಸಿಕೊಳ್ಳುವುದು, ಅದನ್ನು ಗಳಿಸುವುದು, ಇದು ಅರ್ಥ ಪುರುಷಾರ್ಥ. ಕಾಮ ಪುರುಷಾರ್ಥ ಅಂತಂದರೆ ಪರ ವಸ್ತುಗಳನ್ನು ಬಯಸದೇ ಇರುವುದು, ಕೇವಲ ಆತ್ಮನನ್ನೇ ಬಯಸುವುದು, ಇದು ಕಾಮ ಪುರುಷಾರ್ಥ. ಮೋಕ್ಷ ಪುರುಷಾರ್ಥ, ತಾನು ಅನಾದಿಕಾಲದಿಂದ ಸಂಸಾರದ ಬಂಧನದಲ್ಲಿದ್ದಾನೆ ಆತ್ಮ. ಈ ಬಂಧನವನ್ನು ಬಿಡಿಸಿಕೊಂಡು ಆತ್ಮನ ಸ್ವತಂತ್ರತೆಯನ್ನು ಉಳಿಸಿಕೊಳ್ಳುವುದು. ಇದಕ್ಕೆ ಶರೀರಗಳ ಬಂಧನ ಬೇಡ, ಇದಕ್ಕೆ ಕರ್ಮಗಳ ಬಂಧನ ಬೇಡ. ಆತ್ಮ ಕೇವಲ ಸ್ವತಂತ್ರ ಅವಸ್ಥೆಯಲ್ಲಿ ಮಾತ್ರ ಉಳಿಯಬೇಕು ಅನ್ನುವಂಥ ಪುರುಷಾರ್ಥ, ಇದು ಮೋಕ್ಷ ಪುರುಷಾರ್ಥ. ಶುಕ್ಲ ಧ್ಯಾನವನ್ನು ಮಾಡಿ ಸಕಲ ಬಂಧನಗಳನ್ನು ಕಳಚಿ ಹಾಕುವುದು, ಇದು ಮೋಕ್ಷ ಪುರುಷಾರ್ಥ. ಅದನ್ನು ಕಳಚಿ ಹಾಕಲಿಕ್ಕೆ ಯಾವ ಜ್ಞಾನ ಬೇಕೋ ಆ ಜ್ಞಾನದ ಸಂಪಾದನೆ, ಇದು ಅರ್ಥ ಪುರುಷಾರ್ಥ. ಮತ್ತು ರತ್ನತ್ರಯದಲ್ಲಿ ತಲ್ಲೀನತೆಯನ್ನು ಹೊಂದುವುದು, ಇದು ಧರ್ಮ ಪುರುಷಾರ್ಥ. ರತ್ನತ್ರಯವನ್ನು ರಕ್ಷಿಸಿಕೊಳ್ಳುವಂತಹ ಪ್ರಯತ್ನ, ಇದು ಧರ್ಮ ಪುರುಷಾರ್ಥ. ಈ ತರ ಮೋಕ್ಷ ಮಾರ್ಗದಲ್ಲಿ ನಾಲ್ಕು ಪುರುಷಾರ್ಥಗಳನ್ನು ಹೇಳಿದ್ದಾರೆ. ಶ್ರಾವಕ ಧರ್ಮದಲ್ಲಿ ನಾಲ್ಕು, ಮುನಿ ಧರ್ಮದಲ್ಲಿ ಒಂದು ಅಪೇಕ್ಷೆಯಿಂದ ಎರಡು, ಇನ್ನೊಂದು ಅಪೇಕ್ಷೆಯಿಂದ ನಾಲ್ಕು. ಪರಿಗ್ರಹ ತ್ಯಾಗ ಪ್ರತಿಮೆ ಎಂದರೇನು? ಮುಂದೆ ಹೋಗೋಣ. ಆರಂಭ ತ್ಯಾಗ ಪ್ರತಿಮೆಯುಳ್ಳ ಶ್ರಾವಕರು ಒಂದು ಪ್ರಶ್ನೆ ಉತ್ಪನ್ನ ಆಗುತ್ತೆ, ಏನ್ ತ್ಯಾಗ ಮಾಡಿದ್ದಾರೆ? ವ್ಯವಸಾಯ ತ್ಯಾಗ ಮಾಡಿದ್ದಾರೆ, ಕೃಷಿ ವ್ಯವಸಾಯ, ವ್ಯಾಪಾರ, ಉದ್ಯೋಗ, ಹೊಸ ಜೀವನೋಪಾಯದ ಸಂಪತ್ತಿಯನ್ನು ಗಳಿಸುವಂತಹ, ಸಂಪತ್ತಿ ಆದಾಯವಾಗುವಂತಹ ಯಾವ ಮಾರ್ಗ ಇದೆ ಅದನ್ನು ತಡೆಗಟ್ಟಿದ್ದಾರೆ. ಇನ್ನು ಇಷ್ಟು ತಡೆಗಟ್ಟಿದ ನಂತರ ಪರಿಗ್ರಹ ಎಷ್ಟಿತ್ತೋ ಆ ಪರಿಗ್ರಹದಲ್ಲಿಯೇ ಇದ್ದಾರೋ ಅಥವಾ ಇಲ್ಲ? ಮನೆಯ ಪರಿಗ್ರಹದ ಸ್ವಾಮಿತ್ವ ಇನ್ನೂ ಇವರಿಗಿದೆ, ಇನ್ನೂ ಇವರಿಗೆ ಇದೆ. ಆದರೆ ಈ ಸ್ವಾಮಿತ್ವವನ್ನು ಬಿಟ್ಟುಕೊಟ್ಟಿದ್ದಾರೇನು? ಇಲ್ಲ. ಏನು ಬಿಟ್ಟುಕೊಟ್ಟಿದ್ದಾರೆ? ಸ್ಥೂಲ ಪಾಪಗಳಿಗೆ ಕಾರಣವಾಗುವಂತಹ ಜೀವನೋಪಾಯಗಳನ್ನು ತ್ಯಾಗ ಮಾಡಿದ್ದಾರೆ. ಸ್ಥೂಲ ಪಾಪದ ಕಾರಣಗಳು. ಕೃಷಿ, ಉದ್ಯೋಗ, ವ್ಯಾಪಾರ, ನೌಕರಿ ಇತ್ಯಾದಿಗಳನ್ನು ತ್ಯಾಗ ಮಾಡಿದ್ದಾರೆ. ಅಂದರೆ ನೌಕರಿನೂ ಕೂಡ ಮಾಡಲಿಕ್ಕೆ ಬರಲ್ಲ. ಯಾವ ಪ್ರತಿಮೆಯಲ್ಲಿ? ಎಂಟನೆಯ ಪ್ರತಿಮೆಯಲ್ಲಿ. ಆದರೆ ಪರಿಗ್ರಹ ತ್ಯಾಗಿದೆಯೇನು? ಇಲ್ಲ. ಮನೆ ತ್ಯಾಗಿಲ್ಲ, ಹೊಲ ತ್ಯಾಗಿಲ್ಲ. ಆದರೆ ತಾನು ತನ್ನ ವತಿಯಿಂದ, ಮನವಚನಕಾಯಿಗಳಿಂದ ಹೊಲದ ಕಾರ್ಯಗಳನ್ನು ಮಾಡುವುದಿಲ್ಲ. ಇದು ಎಂಟನೇ ಪ್ರತಿಮೆಯಲ್ಲಿ, ಇದು ಎಂಟನೇ ಪ್ರತಿಮೆ. ಇನ್ನು ಇಂಥ ಪ್ರತಿಮೆಯಲ್ಲಿ ಇರುವಂತಹ ಶ್ರಾವಕ, ಗ್ರಹ ಪರಿಗ್ರಹ ಇದೆ, ಹಿಂದೆ ಮಾಡಿರತಕ್ಕಂತಹ ಯಾವ ಪರಿಗ್ರಹ ಪ್ರಮಾಣದ ಒಂದು ಸಂಕಲ್ಪ ಇದೆ, ಆ ಸಂಕಲ್ಪ ಆಧಾರದಿಂದ ಎಲ್ಲಾ ಪ್ರಕಾರದ ವಸ್ತುಗಳಿವೆ ಅಂದ ಮೇಲೆ ಆಹಾರವನ್ನು ತಯಾರಿಸಿ ಮುನಿಗಳಿಗೆ ಅತಿಥಿ ದಾನ ಮಾಡಬಲ್ಲನೋ ಅಥವಾ ಇಲ್ಲ ಅನ್ನುವ ಪ್ರಶ್ನೆ. ಎಂಟನೇ ಪ್ರತಿಮಾಧಾರಿ ಮಾಡಬಲ್ಲ, ಅಂದರೆ ಎಂಟನೇ ಪ್ರತಿಮಾಧಾರಿ ಅತಿಥಿ ಸತ್ಕಾರ, ಅಡಿಗೆಯಲ್ಲಿ ಆಹಾರ ನಿರ್ಮಾಣ ಕಾರ್ಯದಲ್ಲಿ ಆಗುವಂತಹ ಆರಂಭ ಸಾರಂಭ ಕ್ರಿಯೆಗಳನ್ನು ಮಾಡಲಿಕ್ಕೆ ಏನು ಅಡ್ಡಿ ಇಲ್ಲ, ತಯಾರಿಸಬಲ್ಲ, ಕೊಡಬಲ್ಲ. ಇನ್ನು ಒಂಬತ್ತನೇ ಪ್ರತಿಮೆ, ಪರಿಗ್ರಹ ತ್ಯಾಗ ಪ್ರತಿಮೆ ಬಂತು. ಪರಿಗ್ರಹ ತ್ಯಾಗ ಪ್ರತಿಮೆ ನೋಡ್ರಿ, ಯಾವ ತರ ನಿಧಾನವಾಗಿ ನಮ್ಮ ಜೀವನವನ್ನ, ಪಾಪಮಯ ಜೀವನವನ್ನ ಧರ್ಮಮಯ ಮಾಡುವ ಉದ್ದೇಶದಿಂದ ಯಾವ ತರ ಒಂದು ಶ್ರೇಣಿಗಳನ್ನು ಹಾಕಿಕೊಟ್ಟಿದ್ದಾರೆ. ಈ ಧರ್ಮ ಸಾಧನೆಯ ಶ್ರೇಣಿಗಳು, ಮೆಟ್ಟಲುಗಳೇ ಪ್ರತಿಮೆಗಳು, ಶ್ರಾವಕರ ಪ್ರತಿಮೆಗಳು. ಪರಿಗ್ರಹ ತ್ಯಾಗ ಪ್ರತಿಮೆ, ಪೂಜಾ ಸಾಮಗ್ರಿ, ಶೌಚದ ಉಪಕರಣ ಹಾಗೂ ಬಟ್ಟೆ ಬರೆಗಳ ಹೊರತಾಗಿ ಎಲ್ಲಾ ಪ್ರಕಾರದ ಪರಿಗ್ರಹ ತ್ಯಾಗ ಮಾಡುವುದು ಪರಿಗ್ರಹ ತ್ಯಾಗ ಪ್ರತಿಮೆಯು. ಪರಿಗ್ರಹ ತ್ಯಾಗ ಆಯ್ತು ಇಲ್ಲಿ. ಏನೇನಿಟ್ಕೊಂಡು? ನಿತ್ಯ ಪೂಜಾ ಮಾಡಬೇಕು, ಭಗವಂತರ ಪೂಜೆ, ಪೂಜಾ ಸಾಮಗ್ರಿಗಳು ಕೂಡ ಪರಿಗ್ರಹ. ಆದರೆ ಧರ್ಮ ಸಾಧನೆಗಾಗಿ ಇಷ್ಟಾದರೂ ಬೇಕು. ನಾವು ದ್ರವ್ಯ ಪೂಜೆ ಮಾಡಬೇಕು ಅಂತಂದ್ರೆ ಇಷ್ಟಾದರೂ ಸಾಮಗ್ರಿಗಳು ಬೇಕೇ ಬೇಕು, ಅವುಗಳನ್ನು ಇಟ್ಕೊಳ್ಳಿಕ್ಕೆ ಪರ್ಮಿಷನ್ ಇದೆ. ಮತ್ತು ಶೌಚದ ಉಪಕರಣಗಳು, ಶೌಚೋಪಕರಣ ಬೇಕಲ್ಲ, ದಿನನಿತ್ಯದ ಕಾರ್ಯದಲ್ಲಿ ಒಂದು ಸಲ ಬೇಕೇ ಬೇಕಾಗ್ತದೆ. ಮುನಿಗಳು ಕಮಂಡಲ್ ಇಟ್ಕೊಳ್ತಾರೆ ಅಂದಮೇಲೆ ಶ್ರಾವಕರಿಗೂ ಬೇಕಲ್ಲ, ಶೌಚೋಪಕರಣ ಇಟ್ಕೊಳ್ಬಹುದು. ಸಂಯಮೋಪಕರಣ ಕೂಡ ಅವರಿಗಿದೆ, ಒಂದು ಬಟ್ಟೆ, ಆ ಕೋಮಲ ವಸ್ತ್ರ, ಸಣ್ಣದು ರುಮಾಲದಂತ, ಆ ಕೋಮಲ ವಸ್ತ್ರದಿಂದ ಜೀವ ರಕ್ಷಣೆಯನ್ನ ಮಾಡ್ತಾರೆ. ನೋಡಿ ಬಂದ್ರು ನೋಡಿ, ಗದ್ಲ ಕೆಲವರು ಮ್ಯಾಗ ಹೊಂಟಿದ್ದಾರೆ. ಪೂಜಾ ಸಾಮಗ್ರಿ, ಶೌಚದ ಉಪಕರಣ ಹಾಗೂ ಬಟ್ಟೆ ಬರೆಗಳು, ಅಂದರೆ ನಮಗೆ ಎಷ್ಟು ವಸ್ತ್ರಗಳು ಪ್ರತಿನಿತ್ಯ ಬೇಕಾಗ್ತವೆ ಅಷ್ಟು. ಇವತ್ತು ಹಾಕೊಳ್ಳಿಕ್ಕೆ, ನಾಳೆ ಹಾಕೊಳ್ಳಿಕ್ಕೆ ಎರಡು ಜೋಡಿ ಸಾಕಾಗ್ತವೆ. ಮತ್ತೊಂದು ಜೋಡಿ ಬೇಕಾದ್ರೂ ಇಟ್ಕೊಳ್ಬಹುದು, ಏನು ಅಡ್ಡಿ ಇಲ್ಲ. ಆದರೆ ಹೆಚ್ಚಿಗೆ ಇಟ್ಕೊಳ್ತಕ್ಕಂಥ ಪರ್ಮಿಷನ್ ಇಲ್ಲ, ಯಾಕೆಂದರೆ ವಸ್ತ್ರನೂ ಕೂಡ ಪರಿಗ್ರಹ ಇದೆ. ಅನಾವಶ್ಯಕವಾದ ವಸ್ತ್ರಗಳನ್ನು ಹೆಚ್ಚಿಗೆ ಇಟ್ಟುಕೊಳ್ಳೋದು ಕೂಡ ದೋಷಿದೆ, ಪಾಪಾಸ್ರವಿದೆ, ಯಾಕೆಂದರೆ ಅದಕ್ಕೊಂದು ಸ್ವಾಮಿತ್ವ ಅನ್ನತಕ್ಕಂಥದ್ದು ಇದ್ದೇ ಇರ್ತದೆ. ನಮ್ಮ ಕೆಲಸದಲ್ಲಿ ಬರಲ್ಲ, ಹಾಗೇ ಇಟ್ಟುಕೊಂಡಿರ್ತೇವೆ. ಅದರಿಂದ ಕರ್ಮಗಳು ಕಟ್ತವೋ ಅಥವಾ ಇಲ್ಲ? ಕಟ್ಟತವಲ್ಲ. ಒಂದು ವರ್ಷದಲ್ಲಿ ಎಷ್ಟು ವಸ್ತ್ರಗಳನ್ನು ನಾವು ಬಳಸಿಕೊಳ್ತೀವಿ? ದಿನನಿತ್ಯ ಎರಡು ವಸ್ತ್ರಗಳು ನಮ್ಮ ಕೆಲಸಕ್ಕೆ ಬರ್ತವೆ. ಒಂದು ಒಗೆದು ಒಣಾಕ್ಲಿಕ್ಕೆ, ಒಂದು ಹಾಕ್ಕೊಳ್ಳಿಕ್ಕೆ, ನಿತ್ಯ ಎರಡು. ಇನ್ನು ಅಂಥ ಇಂಥ ದಿನಗಳಲ್ಲಿ ಹಬ್ಬ ಅದು ಇದು ಅಂತ ಹೇಳಿಬಿಟ್ಟು ಅಂಥ ಇಂಥ ದಿನಗಳಲ್ಲಿ ಅದೊಂದು ಜೋಡಿ, ಅದೊಂದು ವಸ್ತ್ರ. ಇನ್ನು ವಿಶೇಷವಾಗಿ ಅಯಾರು ಮಾಡ್ಕೋ ತಯಾರು ಇರಬೇಕಲ್ಲ, ಅಂಥದಕ್ಕೊಂದು ನಾಲ್ಕಾಯ್ತು. ಅಯಾರ ತಯಾರ, ಶ್ರಾವಕ ಜೀವನ ಅಂದಮೇಲೆ ಎಲ್ಲ ಇದೆ. ಇನ್ನು ಅದೊಂದು ಜೋಡಿ, ನಾಲ್ಕು ಜೋಡಿ ಆಯ್ತು, ಇನ್ಯಾವ ಜೋಡಿ ಬೇಕು ಹೇಳಿ? ಆದರೂ ಕೂಡ ಒಂದು ವರ್ಷದಲ್ಲಿ ನಾವು ನಾಲ್ಕು ವಸ್ತ್ರಗಳನ್ನು ಹೆಚ್ಚಿಂದ ಹೆಚ್ಚು ಬಳಕೆಯಲ್ಲಿ ತಂದುಕೊಳ್ತೇವೆ, ನಾಲ್ಕು ಜೋಡಿ. ಇನ್ನು ಹೆಚ್ಚು ಜೋಡಿಗಳನ್ನು ಇಟ್ಟುಕೊಳ್ತೇವೆ ಅಂತಂದರೆ ಅನಾವಶ್ಯಕವಾಗಿ ಅಲ್ಮಾರಿಯಲ್ಲಿ ನೂರು ಜೋಡಿ, ಐವತ್ತು ಜೋಡಿ, ಎಷ್ಟೆಷ್ಟಿರ್ತಾವೆ ವಸ್ತ್ರಗಳು ಅಲ್ಮಾರಿ ಅಡಿಸಿ ಒಟ್ಟ ಅದ್ರಾಗಿ ಒಟ್ಟ ಹಿಂಗೇನು ಒಟ್ಟ ಒಟ್ಟ ಹಚ್ಚಬೇಡ್ರಿ, ಒಟ್ಟ ಮತ್ತೆ ಐವತ್ತು ಜೋಡಿ, 250 ಒಂದು ವರ್ಷದೊಳಗ 365 ದಿನ ಇರ್ತಾವ, 365 ಮಾಡಿಕೊಂಡ್ರೆ ಒಳ್ಳೆಯದು. ಒಟ್ಟ 365. ಆಮೇಲೆ ಕಂಪಲ್ಸರಿ ಚೇಂಜ್ ಮಾಡಬೇಕು, ಡೈಲಿ ಒಂದೊಂದು ಹಾಕೋಬೇಕು. ಯಾರು ಹಾಕೋತಾರೆ? ನಿನ್ನೆ ಹಾಕಿದ್ದನ್ನ ಇವತ್ತು ಹಾಕೋತಾರೆ ಅಲ್ಲ. ಅರೆ ಹಾಕೊಳ್ಳಲ್ಲ, ನಿನ್ನೆ ಹಾಕಿದ್ದನ್ನ ಇವತ್ತು ಒಣಗಿಸಿ ನಿನ್ನೆ ಯಾರು ಒಗೆದು ಹಾಕಿರ್ತಾರಲ್ಲ ಅದನ್ನ ಹಾಕೋತಾರೆ. ಅವು 365 ಎಲ್ಲ ಏನಕ್ಕೆ 300 ಪ್ರತಿನಿತ್ಯ ಕೆಲಸಕ್ಕೆ ಬರಲ್ಲ ಅವು. ಅವು ಎದಕ್ಕೆ? ಸಂಗ್ರಹ ಪ್ರವೃತ್ತಿ ಯಾಕೆ ಬೇಕು? ಮೋಹ ಅಲ್ಲ, ವಸ್ತ್ರದ ಮೋಹ. ಮೋಹ ಇತ್ತು ಅಂತಂದ್ರೆ ವ್ಯರ್ಥವಾಗಿ ಸಂಗ್ರಹ ಮಾಡಬಹುದು. ಆಮೇಲೆ ಅಷ್ಟು ಮೋಹ ಯಾವಾಗಲೂ ನಿರಂತರ ಅಂದ್ರೆ ಪ್ರತಿ ಕ್ಷಣ ಪ್ರತಿ ಶೇಕಂದವೂ ಕೂಡ ಆ 365 ವಸ್ತ್ರಗಳ ಪಾಪಾಸ್ರವ ನಿರಂತರವಾಗಿ ಆಗುತ್ತೆ. ಅನರ್ಥ ದಂಡನೂ ಆಯ್ತಲ್ಲ. ಅದ ಅನರ್ಥ ದಂಡ ಅಂದ್ರೆ ಏನು? ಅನರ್ಥವಾಗಿ ವಸ್ತ್ರಗಳ ಸಂಗ್ರಹಣೆ ಮಾಡುವುದು ಅನರ್ಥ ದಂಡ. ಆದರೂ ಮಾಡುವಂತ ಇಚ್ಛೆ ಆಗ್ತದೆ ಅಂತಂದ್ರೆ ಮಾಡಬಹುದು, ಆದರೆ ಅದರ ಪರಿಣಾಮ ಏನು, ರಿಸಲ್ಟ್ ಏನು? ಪಾಪಾಶ್ರವ ಮತ್ತು ದುಃಖ. ಪಾಪದ ಫಲ ಏನು? ದುಃಖ. ಬದುಕಿನಲ್ಲಿ ಏನು ಬೇಕು? ಸುಖ ಬೇಕು. ಸುಖ ಯಾವುದರಿಂದ ಇದೆ? ವಸ್ತ್ರದಿಂದ ಇದೆ ಅಂತ ಇಟ್ಕೊಳ್ಳಿ, ಆದರೆ ಎಷ್ಟು ವಸ್ತ್ರಗಳಿಂದ ಇದೆ ಅದಕ್ಕೊಂದು ಮರ್ಯಾದೆ ಅಥವಾ ಇದೆಯೋ ಅಥವಾ ಇಲ್ಲ? ಮರ್ಯಾದೆ ಇದೆ. ಅನ್ಯ ವಸ್ತ್ರಗಳಿಂದ ಸುಖ ಇದೆಯೇನು? ಇಲ್ಲ. ನಾವು ಹಾಕೊಳ್ಳೇ ಇಲ್ಲ, ಹೊಸದನ್ನು ತಂದು ಅದರೊಳಗೆ ಇಟ್ಟು 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 ಕೊಳತು ಹೋಯ್ತು. ಕೊಳತು ಹೋದ್ರೂ ಅದನ್ನು ತೆಗೆದು ಹಾಕಲ್ಲ. ಯಾರಿಗಾದ್ರೂ ಗರೀಬರಿಗೆ ಕೊಟ್ಟು ಉಪಕಾರ ಮಾಡಲ್ಲ. ಹೇ ಅದು ಹೆಂಗ್ರಿ, 1000 ಇನ್ನ ಹೊಸದೈತಿ ಅಲ್ಲ, ಅದು ಕೊಳತು ಹೋಗಿದ್ರು ಹೊಸದ. ಹಳೇದಾದ್ರೂ ಜೀರ್ಣ ಶೀರ್ಣ ಆದ್ರೂ ಇಟ್ಟು ಇಟ್ಟು ಇಟ್ಟ ಒಂದು ವರ್ಷ ಇಟ್ಟರೆ ಹಳೇದಾಗ್ತವಲ್ಲ, ಆಮೇಲೆ ಅದು ಹರಿತೋ ಇಲ್ಲೋ, ಅದು ಸ್ಟ್ರೆಂತ್ ಕಮ್ಮಿ ಆಗ್ತಿತ್ತೋ ಇಲ್ಲ ಆಗಲ್ಲ. ಯಾವ ಬೇಕಾದಾಗ ಹಾಕೋಬಹುದು, ಆಯುಷ್ಯ ಐತಿ ಅವಕ. ಹೊಸ ತಂದದ್ದಿಟ್ಟದ್ದು ಎಷ್ಟು ವರ್ಷ ಹೋಗ್ತದೆ ನಿಮಗೂ ಗೊತ್ತಲ್ಲ ನಮಗೆ. ಹೊಸ ತಂದಿಟ್ರಿ ಎಷ್ಟು ವರ್ಷ ಹೋಗಬಹುದು? ಹಂಗ ತೆಗೆದು ನೋಡಿದ್ರಿ ಹಾಳಾಗಿರ್ತಿತ್ತು ಅಥವಾ ಹೊಸದ ಇರ್ತದೆ? पॅकिंग सुद्धा वडे दिला हंगर्ड होत. ಅಲ್ಲೇ ಎರಡು ಮೂರು ವರ್ಷ ಹಳೇದಾಗಿತ್ತಂದ್ರೆ ಕೈಯಾಗ ಬಂದ ನಂತರ ಹೊಸದ ಅನಿಸ್ಕೊಳ್ಳೋದ. ಇಲ್ಲೊಂದು ಎರಡು ಮೂರು ವರ್ಷ ಹೋಯ್ತು, ಆರು ವರ್ಷ ಹೋಯ್ತು ಅಂದ್ರೆ ಅದರೊಳಗೆ ಏನಾದರೂ ಫರಕ್ ಆಗಿರ್ತೈತಿ ಅನ್ನ ನಾವು ಇಷ್ಟು ಕೇಳೋದು. ಆಗಿರ್ತೈತಿ, ಏನಾಗಿರ್ತೈತಿ? ಕಲರ್ ಚೇಂಜ್ ಆಗ್ತಾವ, ಇಟ್ಟಿಟ್ಟು ಕಲರ್ ಚೇಂಜ್ ಆಗಬಹುದು. ಅದರಲ್ಲಿ ಗಟ್ಟಿತನ ಏನಿದೆ, ದುರ್ವಾಸನೆಯೂ ಶುರು ಆಗ್ತದೆ, ಹುಳಾನು ಹತ್ತಬಹುದು. ಈ ತರ ಹುಳ ಹತ್ತಿ ನಾಶ ಆಗಬಹುದು. ಪ್ರಯೋಗ ಮಾಡಲಿಲ್ಲ ಅಂತಂದ್ರೆ ಹುಳ ಹತ್ತಿ ನಾಶ ಆಗಬಹುದು. ಅದಕ್ಕಾಗಿ ಅನರ್ಥ ದಂಡ ಅಂತಾರೆ ಇದಕ್ಕೆ. ಅನರ್ಥವಾಗಿ ವಸ್ತ್ರಗಳ ಸಂಗ್ರಹಣೆ ಮಾಡಿಕೊಂಡು ಇಟ್ಕೊಳ್ಳೋದು ಕೂಡ ದೋಷಪೂರ್ಣ. ಇದು ಪರಿಗ್ರಹ ತ್ಯಾಗ. ಈ ಒಂಬತ್ತನೇ ಪ್ರತಿಮೆಯಲ್ಲಿ ಪರಿಗ್ರಹವನ್ನು ತ್ಯಾಗ ಮಾಡಿದ್ದಾನೆ ಅಂತಂದ್ರೆ ಕೇವಲ ಪೂಜಾ ಸಾಮಗ್ರಿ, ಶೌಚೋಪಕರಣ, ಬಟ್ಟೆಗಳು ಇಷ್ಟನ್ನು ಇಟ್ಕೊಂಡು ಎಲ್ಲ ತ್ಯಾಗ ಮಾಡಿದ್ದಾನೆ. ಮನೆಯನ್ನು ತ್ಯಾಗ ಮಾಡಿದಾನೇನು? ಇಲ್ಲ, ಮನೆಯಲ್ಲಿಯೇ ಊಟ ಮಾಡ್ತಾನೆ. ಆಮೇಲೆ ಊಟ ತಯಾರಿಸಿಕೊಳ್ಳಬಹುದೇನು? ಇಲ್ಲಿ ಆಹಾರ ತಯಾರು ಮಾಡ್ಕೊಳ್ಳೋದು ಬಂದಾಯ್ತು ಎಲ್ಲ ಅಂತ ಹೇಳ್ತಾರಲ್ಲ, ಪೂಜಾ ಸಾಮಗ್ರಿ, ಶೌಚೋಪಕರಣ, ಬಟ್ಟೆಗಳನ್ನಷ್ಟು ಬಿಟ್ಟು ಎಲ್ಲಾ ಪ್ರಕಾರದ ಪರಿಗ್ರಹ ತ್ಯಾಗ ಆಯಿತು. ಅಂದ್ರೆ ಮನೆ ತ್ಯಾಗ ಆಯಿತು, ಅಲ್ಲ ಮನೆಯಲ್ಲ, ಮನೆಯ ಕೆಲಸಗಳು ಮತ್ತು ಹೊಲದ ಕೆಲಸಗಳು ಅಂತೂ ಮೊದಲೇ ತ್ಯಾಗ ಆಗಿವೆ. ಮನೆಯ ಕೆಲಸಗಳನ್ನು ತ್ಯಾಗ ಮಾಡಿದ. ಆಮೇಲೆ ಆಹಾರ ತಯಾರು ಮಾಡಿಕೊಳ್ತಕ್ಕಂಥದ್ದು ಕೂಡ ಇಲ್ಲಿ ತ್ಯಾಗ ಆಯಿತು. ತ್ಯಾಗ ಆಯ್ತಲ್ಲ ಒಂಬತ್ತನೇ ಪ್ರತಿಮೆಯಲ್ಲಿ. ಇನ್ನು ಅತಿಥಿಗಳಿಗೆ ಆಹಾರ ತಯಾರು ಮಾಡಿ ಅತಿಥಿ ದಾನ ಮಾಡುವಂತಹ ನಿಯಮ ಇಲ್ಲಿ ಇಲ್ಲ, ತಯಾರು ಮಾಡಿ ಮಾಡುವಂತಹ ನಿಯಮ ಇಲ್ಲ. ಇನ್ನು ಯಾರೆಲ್ಲಾದರೂ ನಿಮಂತ್ರಣ ಕೊಟ್ಟಿದ್ದಾರೆ, ಅಲ್ಲಿ ಯಾರಾದರೂ ಅತಿಥಿಗಳು ಬಂದರು ಅಂತಂದ್ರೆ ನಿಮಂತ್ರಣ ಕೊಟ್ಟಿರತಕ್ಕಂತಹ ತನ್ನ ಆಹಾರದ ಸಾಮಗ್ರಿಯಲ್ಲಿ ಅತಿಥಿಗಳಿಗೆ ದಾನ ಮಾಡಿ ತಾನು ಊಟ ಮಾಡಬಹುದು. ಈ ತರ ದಾನ ಮಾಡಬಹುದು. ಇದು ಕ್ಷುಲ್ಲಕರಿಗೂ ಕೂಡ ಇದೆ. ಕ್ಷುಲ್ಲಕರು ಯಾವುದೇ ಪ್ರಕಾರದ ನಿಮಂತ್ರಣವನ್ನು ಸ್ವೀಕಾರ ಮಾಡಿ ಹೋಗಲ್ಲ. ಆಮೇಲೆ ಯಾರೂ ಕೂಡ ಅವರ ಉದ್ದೇಶದಿಂದ, ಕ್ಷುಲ್ಲಕರ ಉದ್ದೇಶದಿಂದ ಆಹಾರವನ್ನು ತಯಾರು ಮಾಡಿ ಇಟ್ಟಿದ್ರು ಅಂತಂದ್ರೆ ಅವರ ಮನೆಗೆ ಆಹಾರ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೂ ಸಹಜವಾಗಿ ಅನುದ್ದಿಷ್ಟ ಆಹಾರವನ್ನು ತೆಗೆದುಕೊಳ್ತಕ್ಕಂಥ ಕ್ಷುಲ್ಲಕರು ಯಾವ ಮನೆಯಲ್ಲಿ ಹೋಗಿದ್ದಾರೆ, ಆಹಾರ ನಡೆದಿದೆ ಅಂಥ ಮನೆಯಲ್ಲಿ ಯಾರಾದರೂ ಅತಿಥಿಗಳು ಇವರು ಹೋದ ನಂತರ ಏಕಾಏಕಿ ಬಂದರು ಅಂತಂದ್ರೆ ಇವರು ಆಹಾರವನ್ನು ಕೊಡಬಹುದು. ಯಾರು? ಕ್ಷುಲ್ಲಕರು. ಆಹಾರವನ್ನು ಕೊಟ್ಟು ನಂತರ ಆಹಾರ ಮಾಡಬಹುದು. ಆದರೆ ಆರಿಕೆಯರಿಗೆ ಕೊಡಲಿಕ್ಕೆ ಬರುವುದಿಲ್ಲ. ಪ್ರತಿಮಾಧಾರಿ ಅಲ್ಲ ಅವರು, ಶ್ರಾವಕ ವ್ರತದಲ್ಲಿ ಇಲ್ಲ, ಉಪಚಾರ ಮಹಾವ್ರತ ಇದೆ, ಅವರಿಗೆ ಕೊಡಲಿಕ್ಕೆ ಬರಲ್ಲ. ಶುಲ್ಲಿಕೆಯರು ಕೊಡಬಹುದು, ಕ್ಷುಲ್ಲಕರು ಕೊಡಬಹುದು. ಐಲಕ್ಕರು ಕೂಡ ನಿಕಟ ಮುನಿಗಳವರು, ಹೆಚ್ಚಿನ ಅಭ್ಯಾಸದಲ್ಲಿ ತೊಡಗಿದವರು, ಅವರು ಕೊಡದಿದ್ದರೂ ನಡೀತದೆ, ಕೊಟ್ಟರೂ ನಡೀತದೆ, ಕೊಡದಿದ್ದರೂ ನಡೀತದೆ, ಕೊಟ್ಟರೂ ನಡೀತದೆ. ಐಲಕ ಪದ ನಿಜವಾಗಲೂ ಇದು ಮೊದಲು ಇರಲಿಲ್ಲ, ಒಂದು ಪದ ಇತ್ತು, ಕ್ಷುಲ್ಲಕ್ ಪದ. ಇದರಲ್ಲಿ ಎರಡು ಭೇದ ಮಾಡಿದ್ರು, ಐಲಕ ಕ್ಷುಲ್ಲಕ. ಇಬ್ಬರಿಗೂ 11 ಪ್ರತಿಮೆಗಳಿವೆ. ಆದರೆ ಮುನಿವ್ರತವನ್ನ ಸ್ವೀಕಾರ ಮಾಡುವಂತಹ ಯೋಗ್ಯತೆ ಯಾರಲ್ಲಿದೆ ಮತ್ತು ಸ್ವೀಕಾರ ಮಾಡುವವರೇ ಇದ್ದಾರೆ ಅನ್ನುವಂತಹ ನಿಶ್ಚಯ ಎಲ್ಲಿ ಆಗಿದೆ ಅಂಥವರಿಗೆ ಐಲಕ್ ದೀಕ್ಷಾ ಇದೆ, ಅಭ್ಯಾಸಕ್ಕಾಗಿ, ಮುನಿವೃತ್ತಗಳ ಅಭ್ಯಾಸಕ್ಕಾಗಿ. ಐಲಕರು ನಿಯಮದಿಂದ ಕೇಶಲೋಂಚ ಮಾಡಬೇಕು, ಐಲಕರು ಮುನಿಗಳಂತೆ ಕೂತುಕೊಂಡು ಕೈಯಲ್ಲಿ ಆಹಾರ ತಕ್ಕೊಳ್ಬೇಕು. ಎಲ್ಲಿ ಕೂತ್ಕೊಂಡು? ಕೈಯಲ್ಲಿ ಕೂತ್ಕೊಂಡು ಆಹಾರ ತಕ್ಕೊಳ್ಬೇಕು. ಕೈಯಲ್ಲಿ ಕೂತ್ಕೊಂಡು ಆಹಾರ ತಗೋಬೇಕು, ಕಾಮ ಇದೆ ಅಲ್ಲಿ. ಕೈಯಲ್ಲಿ ಕೂತ್ಕೊಂಡು ಆಹಾರ ತಗೋಬೇಕು, ಕೈಯಲ್ಲಿ ಅಲ್ಲ, ಕೈಯಲ್ಲಿ ಕೂತ್ಕೊಂಡು ಆಹಾರ ತಗೋಬೇಕು. ಅಲ್ಲಿ ಕಾಮ ಕೊಡ್ಲಿಲ್ಲ ಅಂದ್ರೆ ಅರ್ಥ ಅನರ್ಥ ಆಗ್ತಿತ್ತು. ಕೈಯಲ್ಲಿ ಕೂತ್ಕೊಂಡು, ಆಮೇಲೆ ಕ್ಷುಲ್ಲಕರು ಕಟೋರಿಯಲ್ಲಿ ಕೂತ್ಕೊಂಡು ಆಹಾರ ತಗೊಳ್ಬೇಕು. ಟೈಮ್ ಆಗಿದೆ ಹೌದಲ್ಲ? ಗಡಿಯಾರ ಮುಂದೈತೆ, ಟೈಮ್ ಜಲ್ದಿ ಆಯ್ತು. ಹಾ, ಇಂದ ಲೇಟ್ ಶುರು ಆಗಿದೆ. ಬರೋ ಬರೋ, ಆ ಕಡೆ ಲಕ್ಷ್ಯ. ಅನುಮತಿ ತ್ಯಾಗ ಪ್ರತಿಮೆ. ಈ ಪ್ರತಿಮಾಧಾರಿ ಶ್ರಾವಕನು ಮನೆಯಲ್ಲಿ ಪರಿವಾರದ ಮಧ್ಯದಲ್ಲಿದ್ದರೂ ಕೂಡ ಮನೆಯ ಯಾವುದೇ ಕೆಲಸದಲ್ಲಿ ತನ್ನ ಸಮ್ಮತಿ ಕೊಡುವುದಿಲ್ಲ. ಮನೆ ಅಥವಾ ಚೈತ್ಯಾಲಯದಲ್ಲಿದ್ದುಕೊಂಡು ಸ್ವಾಧ್ಯಾಯ, ಸಾಮಾಯಿಕ, ಚಿಂತನೆ ಇತ್ಯಾದಿಗಳಲ್ಲಿ ತನ್ನ ಸಮಯವನ್ನು ಕಳೆಯುತ್ತಾನೆ. 10 ಪ್ರತಿಮೆ ಉಳ್ಳವನು. 9 ಪ್ರತಿಮೆ ಉಳ್ಳವನು ಮನೆಯಲ್ಲಿದ್ದಿರತಕ್ಕಂತಹ ಎಲ್ಲ ತನ್ನ ಸ್ವಾಮಿತ್ವವನ್ನು ಮನೆಯವರಿಗೆ ಕೊಟ್ಟಿದ್ರು ಮತ್ತು ಪೂಜಾ ಸಾಮಗ್ರಿ, ಉಪಕರಣ ಇತ್ಯಾದಿ ಇಟ್ಟುಕೊಂಡಿದ್ರು. ಬಾಕಿ ಪರಿಗ್ರಹ ಎಲ್ಲ ತ್ಯಾಗಿದೆ. ಆದರೆ ಏನು ತ್ಯಾಗಿರಲಿಲ್ಲ? ಆ ಮನೆಯವರಿಗೆ ಏನಾದರೂ ಸಾಂಸಾರಿಕ ವಿಷಯದಲ್ಲಿ, ಉದ್ಯೋಗ ವ್ಯಾಪಾರ ಇತ್ಯಾದಿಗಳಲ್ಲಿ ಹೇಗೆ ಮಾಡಬೇಕು ಏನು ಒಂದು ಕಲ್ಪನೆಯನ್ನು ನೀವು ಕೊಡಿ, ನಿರ್ದೇಶನ ಮಾಡಿ ಅಂತಂದರೆ ಮಾಡಬಹುದಾಗಿತ್ತು. 9 ಪ್ರತಿಮೆಯಲ್ಲಿ ಮಾಡಬಹುದಾಗಿತ್ತು. ಆದರೆ 10 ಪ್ರತಿಮೆಯಲ್ಲಿ ಅದನ್ನೂ ಕೂಡ ತ್ಯಾಗ ಮಾಡ್ತಾನೆ. ಇದು 10 ಪ್ರತಿಮೆ. ಒಂದವಳಿತಲ್ಲಿನ ನಾಳೆ ಹೇಳೋಣ. ನಾಳೆ ಒಂದು ದಿವಸ ಹೋಗ್ತದೆ ಇದು. ಶ್ರಮಣಾಚಾರ ಅಷ್ಟಿದೆ. 11 ಪ್ರತಿಮೆಯ ವರ್ಣನೆ ನಾಳೆ.